ಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಹಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗ್ರಂಥತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯಯೋತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನ್ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರುಮಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಪರಮ ಪವಿತ್ರವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯಾವ ರೀತಿಯಾಗಿ ವೇದಗಳಿಂದ ದೂರ ಇರತಕ್ಕಂಥ ಮತಗಳೆಲ್ಲ ಯಾವ ಕಾಲಕ್ಕೂ ಗ್ರಾಹ್ಯ ಅಲ್ಲ, ಅವೆಲ್ಲ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಂ, ಸಾವಿರಾರು ಮುಖದ ಅಂಥ ಮತಗಳಿಗೆ ಏನೂ ಬೆಲೆ ಇಲ್ಲ. ಕಾರಣ ಅವಕ್ಕೊಂದು ಆಧಾರವೇ ಇಲ್ಲ. ಆದ್ದರಿಂದ ಅವಕ್ಕೊಂದು ಆಧಾರವೇ ಇಲ್ಲ. ಎಷ್ಟೋ ಜನ ಅಂತಾರೆ ಎಷ್ಟೋ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣುತ್ತಲೇ ಕೆಲವು ಮತಗಳು ಅಂತ ಮೇಲ್ನೋಟ ಕನಿಸ್ಬೋದು. ಅದಕ್ಕೆ ಹೇಳ್ತಾರೆ ಬಿಲ್ಡಿಂಗ್ ಭಾರಿ ಚೆನ್ನಾಗಿ ಕಾಣ್ತಾ ಇರುತ್ತೆ, ಯಾರೋ ಕೆಳದಕ್ಕೆ ಹೋಗ್ತಾರೆ ಫೌಂಡೇಶನ್ ಸರಿ ಇಲ್ಲ ಬಿಟ್ಟುಬಿಡಿ ಅಂತ ಹೇಳಿಬಿಡ್ತಾರೆ. ಕಷ್ಟ ಗಿರಾಕಿ ಯಾರು ಬರೋದೇ ಇಲ್ಲ. ಅದಕ್ಕೆ ಬಿಲ್ಡಿಂಗ್ ಎಷ್ಟೇ ಚೆನ್ನಾಗಿ ಕಂಡು ಕೂಡ ಫೌಂಡೇಶನ್ ಸರಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಚಾರ್ವಾಕಾದಿ ಮತಗಳು ಮೇಲ್ನೋಟಕ್ಕೆ ಚಾರು ವಾಕ್ ಒಳ್ಳೆ ನೋಡೋದು ಭಾರಿ ಚೆನ್ನಾಗಿ ಕಾಣುತ್ತೆ. ಏನಿದೆ ಸ್ನಾನ ಇಲ್ಲ, ಸಂಧ್ಯಾವನ ಇಲ್ಲ, ಪೂಜೆ ಇಲ್ಲ, ಸತ್ಯ ಇಲ್ಲ, ಧರ್ಮ ಇಲ್ಲ, ಏನೂ ಇಲ್ಲ. ಮನಸ್ಸಿ ಬಂದಾಗಿರೋದು ನೋಡಿ ಎಷ್ಟು ಖುಷಿಯಾಗುತ್ತೆ. ಆದರೆ ಮುಂದೆ ಫಲಿತಾಂಶ ಏನಾಗುತ್ತೆ? ಸರ್ವನಾಶದ ಅಂಚಿಗೆ ಮನುಷ್ಯ ಹೊರಟೋಗ್ತಾರೆ. ಆ ದೃಷ್ಟಿಯಿಂದ ಆ ಮಾತಿಗೆ ಆಧಾರವೇ ಇಲ್ಲ. ಆದರೆ ವೈದಿಕ ಮತಗಳಿಗೆ ವೇದಗಳೇ ಆಧಾರವಾದ್ದರಿಂದ ಆಧಾರವಿಲ್ಲದ ಮತಗಳನ್ನು ಎಂದೂ ನಂಬಬಾರದು. ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಸಾಧನೆಯ ಮಹತ್ವ ನಮಗೆ ಅರ್ಥ ಆಗಬೇಕು ಮೊದಲು. ಇವತ್ತು ನಮ್ಮ ಮನುಷ್ಯ ಶರೀರ ಅತ್ಯಂತ ಅಮೂಲ್ಯವಾದ ಶರೀರ. ನಾವು ಸಾಧಿಸಬೇಕಾದ ಗುರಿ ಮೋಕ್ಷ. ಮೋಕ್ಷಕ್ಕಿಂತ ದೊಡ್ಡ ಪುರುಷಾರ್ಥವೇ ಇಲ್ಲ. ಅಂಥ ಪುರುಷಾರ್ಥದ ಗುರಿ ನಮ್ಮ ಮುಂದೆ ಇದ್ದಾಗ ಯಾರೋ ಹೇಳ್ತಾರೆ ಅಂಥೇಳಿ ನಮ್ಮ ಮನಸ್ಸಿನ ಮೂಲಭೂತವಾದ ಗುರಿಯನ್ನು ಮರೆತುಬಿಟ್ರೆ ಮೂರ್ಖರಾಗಿಬಿಡ್ತೇವೆ. ಇವಾಗ ಸಣ್ಣ ಪುಟ್ಟ ವಿಚಾರವಾದರೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಟರ್ನಿಂಗ್ ಪಾಯಿಂಟ್ ಅಂತ ಕರೀತಾರಲ್ಲ, ಹಾಗೆ ಇವತ್ತೊಂದು ಕೋರ್ಸ್ ಸಾರಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ. ಒಂದು ಸಲ ತಪ್ಪು ಕೋರ್ ಸಾರಿಸ್ಕೊಂಡ ಅಂತ ಕೇಳಿದ್ರೆ ಜೀವನ ಪೂರ್ತಿ ಬೇರೆಯಾಗಿ ಹೋಗಿಬಿಡುತ್ತೆ. ಆಮೇಲೆ ಅದು ಯಾರೋ ಹೇಳ್ತಾರೆ ಅಂತಲ್ಲಾಗ ಕೊನೆಯ ತೀರ್ಮಾನ ಅವಂದಾಗಬೇಕು. ಏಕೆಂದರೆ ನಿನ್ನ ಭವಿಷ್ಯದ ಪ್ರಶ್ನೆ ಇದು, ನಿನ್ನ ಜೀವನದ ಪ್ರಶ್ನೆ ಇದು ಅಂತ ಹೇಳುವವರು ಕೂಡ ಅವನಿಗೆ ವಿಶೇಷವಾದ ಮಹತ್ವವನ್ನು ಕೊಡಬೇಕು. ಇನ್ನು ಮತಗಳಲ್ಲಿ ಅನೇಕ ಜನ ನಮ್ಮತನುಸರಿಸಿ ಅಂತ ಬಂದು ಯಾವುದೋ ಒಂದು ಪಕ್ಷಕ್ಕೆ ನಾವು ಅಧಿಕಾರವನ್ನು ಕೊಡಿ ಅಂತ ಕೇಳಿದ ಹಾಗೆ ಮತಭಿಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ. ಯಾತಕ್ಕೆ? ಇವತ್ತು ಮತ ಅನ್ನೋದು ವ್ಯಕ್ತಿಯ ಅನಾದಿ ಕಾಲದ ಇಂದ ಹಿಡಿದು ಬಂದಿರತಕ್ಕಂತಹ ಅನಂತ ಕಾಲದವರೆಗೆ ಸಾಗತಕ್ಕಂತಹ ಜೀವನದ ಗುರಿಯನ್ನು ನಿರ್ಧಾರ ಮಾಡತಕ್ಕಂಥ ವಸ್ತು. ಅದರ ಬಗ್ಗೆ ಒತ್ತಾಯವೋ ಪ್ರಚೋದನೆಯೋ ಯಾವುದು ಬರಲಿಕ್ಕೆ ಸಾಧ್ಯ ಇಲ್ಲ. ಹೇಳುವವರು ಹಾಗೆ ಹೇಳಬೇಕು, ಕೇಳುವವರ ಜವಾಬ್ದಾರಿ ತಾನಿಟ್ಕೊಂಡಿರಬೇಕು. ಹೇಳುವವರು ಸರಿಯಾಗಿ ಜವಾಬ್ದಾರಿಯಿಂದ ಹೇಳಬೇಕು. ಏಕೆಂದರೆ ಇನ್ನೊಬ್ಬರ ಜೀವನ ನಮ್ಮ ಕೈಯಲ್ಲಿದೆ ಅಂತ ಅರ್ಥ. ಈಗ ಡ್ರೈವರಿಗೆ ಇಡೀ ಬಸ್ಸಿನ ಜನಗಳ ಪ್ರಾಣವೆಲ್ಲ ಅವನ ಕೈಲಿ ಹೇಗಿರುತ್ತೋ ಹಾಗೆ ಒಬ್ಬ ಗುರು ಅನಿಸ್ಕೊಂಡವನಿಗೆ, ಮಾರ್ಗದರ್ಶಕ ಅನಿಸ್ಕೊಂಡವನಿಗೆ ಸಮಾಜದ ದೊಡ್ಡ ಭಾರ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಅವನು ಹೇಳಬೇಕು. ಕೇಳುವವರು ಕೂಡ ಅಷ್ಟೇನು, ಬಹಳ ಎಚ್ಚರಿಕೆಯಿಂದ ಕೇಳಬೇಕು. ಯಾರು ಅವ್ರು ಹೇಳಿದ್ರು ಹಾಗೆ ಅಂತ ಯಾರೋ ಕೇಳಿದರೆ ನೀನೇನು ಮಾಡ್ತಿದ್ದೆ ಅಂತ ಅದನ್ನು ಅವ್ರನ್ನು ಕೇಳ್ತಾರೆ. ಅವ್ರು ಹೇಳಿರಬಹುದು ನೀನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತಲ್ಲ ಅಂತ. ಇವನು ಜವಾಬ್ದಾರಿ ಇದೆ ಈ ಮಧ್ಯೆ. ಸಾಮಾನ್ಯವಾಗಿ ಪ್ರೌಢ ವಯಸ್ಸಿ ಬಂದಾಗಲೇ ಜನಕ್ಕೆ ಜವಾಬ್ದಾರಿ ಬಂದುಬಿಡುತ್ತೆ. ಅಧ್ಯಾತ್ಮದ ಕಾಲು ಹಾಕಬೇಕಾದ್ರೆ ಪ್ರೌಢತೆ ತುಂಬ ಹೆಚ್ಚಿರಬೇಕು, ತುಂಬ ಮೆಚೂರ್ಡ್ ಮೈಂಡ್ ಆಗಿರಬೇಕು. ಆದ್ದರಿಂದ ಯಾರದೋ ಮಾತನ್ನು ಕೇಳಿ ಹಾಳಾದೆ ಅನ್ನೋ ಮಾತನ್ನು ಹೇಳಿದರೆ ಅವ್ರು ಹಾಳು ಮಾಡಿದವರು ಎಷ್ಟು ಮೂರ್ಖರಾಗ್ತಾರೋ ಅವರ ಮಾತನ್ನು ನಂಬಿದವನು ಅಷ್ಟೇ ಮೂರ್ಖನಾಗ್ತಾನೆ. ಅದನ್ನೇ ಕಠೋಪನಿಷತ್ತೆಂದು ಹೇಳಿತ್ತು. ಅಂಧೇನೈವ ನಿಯಮಾನ ಯಥಾಂಧಾಹ. ಕುರುಡ ನಾಯಕನ ಹಿಂದೆ ಹೊರಟ ಕುರುಡ ಅನುಯಾಯಿಗಳ ಸ್ಥಿತಿ ಅವರದ್ದಾಗತ್ತೆ ಅಂತ ಹೇಳಿದ್ದಾರೆ. ನಾಯಕ ಕುರುಡ, ಅನುಯಾಯಿಗಳು ಕುರುಡರು ಗತಿ ಏನಾಗಬೇಕಾಗ? ಆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ವೈದಿಕ ಮತವಲ್ಲದ ಮತಗಳನ್ನು ಹಿಡಿಯಲೇಬೇಡಿ ಅಂತ ಹೇಳಿಬಿಟ್ಟು ಎಷ್ಟೇ ತೋರಿಕೆ ಇವತ್ತು ವೆಸ್ಟರ್ನ್ ಫಿಲಾಸಫಿ ಎಲ್ಲ ಈ ಕವರ್ ಆಗೋಯ್ತು. ಅದರಿಂದ ವೆಸ್ಟರ್ನ್ ಫಿಲಾಸಫಿ ತುಂಬ ಜನ ಓದ್ತಾರೆ, ಕುತೂಹಲಕ್ಕೆ ಓದೋದು ತಪ್ಪಲ್ಲ, ಕಂಪ್ಯಾರಿಟಿವ್ ಸ್ಟಡಿ ಓದೋದು ತಪ್ಪಲ್ಲ, ಆದರೆ ಅವ್ರು ಹೇಳಿದ್ದು ಆ ಕೊನೆ ಅಂತ ಯಾರು ಹೇಳೋದಕ್ಕೆ ಹೊರಟ್ರೆ ಭಗವದ್ಗೀತೆ ಹೇಳುತ್ತೆ ಅವರ ವಿಚಾರಗಳಿಗೆ ಆಧಾರವೇ ಇಲ್ಲ, ಬರೀ ಊಹಾಪೋಹಗಳಷ್ಟೇ, ಅದು ಬುದ್ಧಿಯಿಂದ ಆಡಿದ ಮಾತುಗಳಾದ್ರಿಂದ. ಪ್ರಜ್ಞಾವಾದಂಶ ಭಾಷಸೆಯಿಂದ ಭಗವಂತ ಅರ್ಜುನ ಮಾತುಗೆ ಹೇಳಿದನಲ್ಲ, ಇದು ಪ್ರಜ್ಞಾವಾದಗಳಷ್ಟೇ, ಬುದ್ಧಿಯಿಂದ ಬಂದ ಮಾತುಗಳನ್ನು ಆ ಮಟ್ಟವನ್ನು ಮೀರಿ ಹೆಚ್ಚು ನೋಡಬಾರ್ದು, ಅಲ್ಲಿ ಸ್ಟಾಪ್ ಮಾಡಿಬಿಡಬೇಕು. ವೆಸ್ಟರ್ನ್ ಫಿಲಾಸಫಿ ಓದೋದು ತಪ್ಪಲ್ಲ ಅಂತ ಮೊದಲೇ ಹೇಳಿದೆ, ಎಷ್ಟೋ ನಮಗೆ ಗ್ರಾಹ್ಯ ವಿಚಾರ ಇದ್ರೆ ತಗೊಳ್ಳಿ ತಪ್ಪಲ್ಲ, ಆದರೆ ನಮ್ಮ ಸಿದ್ಧಾಂತಕ್ಕೆ ನಾವು ವೈದಿಕ ಸಿದ್ಧಾಂತಕ್ಕೆ ಹೋಲಿಸಿದಾಗ ಅವರ ದೊಡ್ಡ ಡ್ರಾಬ್ಯಾಕ್ ಏನು ಅಂತ ಕೇಳಿದರೆ ಅವರಿಗೆ ಮೂಲವೇ ಇಲ್ಲ, ಖಚಿತವಾದ ಮೂಲ ಇಲ್ಲ. ಅವರು ಯಾರೋ ಅವ್ರ ಗುರುಗಳು ಹೇಳಿದ್ದಾರೆ ಅಂತ ಕೇಳಿದರೆ ಅವನು ಒಬ್ಬ ಮನುಷ್ಯನೇ ಆದ್ದರಿಂದ ಅವನು ಇತಿಮಿತಿಗಳು ಇವನ ಇತಿಮಿತಿಗಳು ಅವನಿಗೂ ಇರೋದರಿಂದ ಅದು ಕೊನೆಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಚ ಪೌರುಷೇಯಂ ವಾಕ್ಯಂ, ಪೌರುಷೇಯ ವಾಕ್ಯದಿಂದ ಧರ್ಮಾಧರ್ಮಗಳಂತಹ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟ ಬ್ರಹ್ಮಸೂತ್ರಗಳಲ್ಲಿ ಹೇಳಿದ ಮಾತದೆಲ್ಲ ಬ್ರಹ್ಮಸೂತ್ರಗಳು ಅದಕ್ಕೆ ಶ್ರೇಷ್ಠವಾದ ಗ್ರಂಥವಾಗಲಿಕ್ಕೆ ಅದೊಂದು ಕಾರಣ. ಸಂಪೂರ್ಣ ವಿಚಾರ ಸ್ವಾತಂತ್ರ್ಯವನ್ನು ಕೊಡತಕ್ಕಂಥ ಗ್ರಂಥಗಳು ಬ್ರಹ್ಮಸೂತ್ರ, ವೇದಗಳು ಮತ್ತು ಭಗವದ್ಗೀತೆ ಎಲ್ಲ ಕೂಡ ಮುಕ್ತ ವಿಚಾರ. ಅಂದರೆ ಮುಕ್ತ ಅಂತ ಹೇಳಿದರೆ ಫ್ರೀ ಥಿಂಕಿಂಗ್ ಅಂತ ಅರ್ಥ ಅಲ್ಲ, ಯಾವುದೇ ಒಂದು ಪೂರ್ವಗ್ರಹ ಇಲ್ಲ ಅಂತ ಅರ್ಥ. ಪೂರ್ವಗ್ರಹ ಇಲ್ಲದ ವಿಚಾರಗಳು ಮುಂದಿಡ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಸರಿ. ಇನ್ನು ವೇದ ಮೂಲವಾದ ವಿಚಾರಗಳಿಗೆ ಗೊಂದಲ ಇಲ್ಲ, ವೇದ ಮೂಲವಾಗಿದೆ ಅವರ ಮಾತಿಗೆ. ವೇದಗಳಿಗೆ ಆಕಾಶ ಹೇಗೋ, ಪ್ರಕೃತಿ ಹೇಗೋ ಅನಾದಿಯಿಂದ ಇದೆಯೋ, ವೇದಗಳ ಸ್ಥಾನ ದೊಡ್ಡ ಸ್ಥಾನ ಅದು. ಭಗವಂತ ಗೀತೆಯಲ್ಲಿ ಉಲ್ಲೇಖ ಮಾಡ್ತಾನೆ ಅಂದು ಹೇಳಿದ ಮೇಲೆ ವೇದಾಂತಕೃತ್ ವೇದವಿದೇವ ಚಾಹಂ, ನಾನು ವೇದ ಬಲ್ಲವನು ಅಂತ ಭಗವಂತ ಹೇಳಬೇಕಾದ್ರೆ, ಭಗವಂತನಿಂದ ತಿಳಿಯಲ್ಪಡಬೇಕಾದ್ರೆ ಅದಕ್ಕೆಷ್ಟು ಮಹತ್ವ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಸಾಕು ಇದು. ಮತ್ತೆ ವಿಷ್ಣು ಸಹಸ್ರನಾಮನು ಹೇಳಿದೆ, ವೇದವಿತ್ ಅಂತ ಭಗವಂತನ ಹೆಸರು ಅಂತ ಅರ್ಥ ಮಾಡಿಕೊಂಡ್ರೆ ಭಗವಂತನಂತ ಸರ್ವಶ್ರೇಷ್ಠ ವ್ಯಕ್ತಿ ವೇದಗಳನ್ನ ಅವು ಗ್ರಾಹ್ಯ ಅಂತ ಒಪ್ಪಿದ್ದಾನೆ ಅಂತ ಅರ್ಥ. ಗ್ರಾಹ್ಯ ಅಂತ ಒಪ್ಪಿದ್ದಾನೆ, ಇದು ವೇದಗಳ ಮತದ ಮಹತ್ವ. ಮುಂದೆ ಪ್ರಶ್ನೆ ಬಂತು, ಹಾಗೆ ವೇದ ಮತದಲ್ಲೂ ಕೂಡ ವಿರೋಧ ಉಂಟಲ್ಲ, ವೈದಿಕರು ಅಂತ ಹೇಳ್ಕೊಳ್ಳೋರಲ್ಲೂ ಗೊಂದಲ ಉಂಟಲ್ಲ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳಿದ, ಅದು ವೇದ ಓದಿದವರಲ್ಲಿ ಗೊಂದಲ ಅಲ್ಲ, ವೇದವನ್ನು ಓದದೆ ಇದ್ದವರು ಹೇಗೆ ತಪ್ಪು ಮಾಡ್ತಾರೋ, ವೇದಗಳ ಮೇಲ್ನೋಟದ ಅರ್ಥವನ್ನು ಅಷ್ಟೇ ತಿಳಿದವರು ತಪ್ಪು ಮಾಡ್ತಾರೆ. ಮೇಲ್ನೋಟದ ಅರ್ಥವನ್ನು ತಿಳಿದವರು ಒಳಗಿನ ಅರ್ಥವನ್ನು ಕಳ್ಕೊಂಡು ಬಿಟ್ಟಿದ್ದಾರಾದ್ರಿಂದ ಅವರಿಗೆ ಗೊತ್ತಾಗೋದಿಲ್ಲ. ಅದನ್ನೇ ಪರಮಾತ್ಮ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ ವೇದವಾದರತಾ ಪಾರ್ಥ ನಾಣ್ಯದಸ್ತೀತಿವಾದಿನಃ. ಇವರು ವೇದ ರಥರಲ್ಲ, ವೇದವಾದರಥರಾದ್ರಿಂದ ಅವರಿಗೆ ಮಹತ್ವ ಇಲ್ಲ ಅಂಥೇಳಿ ಪರಮಾತ್ಮ ಮೀಮಾಂಸಕರು ಮೊದಲಾದವರ ಮತಗಳನ್ನು ಅತ್ಯಂತ ಸೀಮಿತವಾದ ಮತಗಳು ಅವನು ಒಪ್ಪಬೇಕಾಗಿಲ್ಲ ಅಂತ ಹೇಳಿಬಿಟ್ಟು. ಹಾಗಿದ್ದರೆ ಅವರಿಗೆ ಯಾಕೆ ವೇದಾರ್ಥ ಗೊತ್ತಾಗೋದಿಲ್ಲ ಅಂದರೆ, ಕಾಮಾತ್ಮಾನಃ ಸ್ವರ್ಗಪರಾಹ ಅಂತ ಹೇಳುತ್ತಾ ಅವರೆಲ್ಲ ಫಲದ ಬಗ್ಗೆ ಗಮನ ಇಟ್ಟವು, ಸ್ವರ್ಗವನ್ನು ದೊಡ್ಡ ಪುರುಷಾರ್ಥ ಅಂತ ಭಾವಿಸಿದವರು, ಆದ್ದರಿಂದ ಹಾಗಾಗ್ತಾ ಇದೆ. ಮತ್ತು ನಮಗೆ ಕೆಲಸಕ್ಕೆ ಸೇರಿದ ದೊಡ್ಡ ಮಹತ್ವ ಇದ್ದಾಗಲೇ, ಕೆಲಸಕ್ಕೆ ಸೇರಿ ಉನ್ನತ ಅಧಿಕಾರ ಬಂತು ಅಂದರೆ ಅವನು ಮೈ ಮೇಲೆ ಎಚ್ಚರವೇ ಇರೋದಿಲ್ಲ, ಜೀವನದ ಪರಮ ಗುರುದ್ಧ ತಿಳ್ಕೊಂಡು ಬಿಡ್ತಾನೆ. ಯಾರು ಮುಂದೆ ರಿಟೈರ್ಮೆಂಟ್ ಇದೆ ಮತ್ತೆ ಮರ್ತು ಬಿಡ್ತಾನೆ, ಮುಂದೆ ರಿಟೈರ್ಮೆಂಟ್ ಇದೆ ಆಮೇಲೆ ಸಾವು ಇದೆ, ಇದೆಲ್ಲ ಅರ್ಥ ಮಾಡಿಕೊಂಡಾಗ ಅವನಿಗೆ ಇತಿಮಿತಿಗಳು ಅರ್ಥ ಆಗುತ್ತೆ. ತುಂಬ ಜನ ಮರ್ತು ಬಿಡ್ತಾರಲ್ಲ, ಆ ರೀತಿ ಆಗುತ್ತೆ. ಇಲ್ಲಿ ರಿಟೈರ್ಮೆಂಟನ್ನು ಇವನು ಹೇಗೆ ಮರಿತಾನೋ, ಸ್ವರ್ಗಕ್ಕೆ ಹೋಗಿ ವಾಪಸ್ ಬರೋದನ್ನು ಅವನು ಮರ್ತು ಬಿಡ್ತಾನೆ. ಮೀಮಾಂಸಕ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅನ್ನೋದನ್ನು ಮರೆಯೋದ್ರಿಂದ ಅವನ ಸ್ಥಿತಿ ಹಾಗಾಗುತ್ತೆ. ಜನ್ಮ ಕರ್ಮ ಫಲಪ್ರದಾಂ, ಮತ್ತೆ ಹುಟ್ಟು ಮತ್ತೆ ಕೆಲಸ, ಅದು ಕೊನೆಯೇ ಇಲ್ಲ, ಅದರಿಂದ ಪ್ರಯೋಜನ ಇಲ್ಲ. ಇನ್ನು ಮುಂದೆ ಹಾಗಿದ್ರೆ ಮೂಲಭೂತ ದೋಷ ಅವರಿಗೆ ಯಾತಕ್ಕೆ ಹಾಗೆ ಬಂತು? ಒಂದೇ ವೇದವಾಕ್ಯವನ್ನು ಸರಿಯಾಗಿ ತಿಳ್ಕೊಂಡವರಂತೆ ಇವರ್ಯಾಕೆ ತಿಳ್ಕೊಂಡೋದಿಲ್ಲ ಅಂದರೆ, ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಅವರು ಭೋಗೈಶ್ವರ್ಯಗಳಲ್ಲಿ ಪ್ರಸಕ್ತರಾಗಿದ್ದಕ್ಕಾದ ಒಂದು ದುರವಸ್ಥೆ ಅಂತ ಕರೀತಾರೆ. ಯಾರಿಗೆ ಭೋಗದ ಮೇಲೆ ಐಶ್ವರ್ಯದ ಮೇಲೆ ಅಪೇಕ್ಷೆ ಇದೆಯೋ ಅವರೆಂದೂ ಸಹ ಖಚಿತವಾಗಿ ಉರಿಯನ್ನು ಸಾಧಿಸಲಿಕ್ಕಾಗೋದಿಲ್ಲ. ಎಷ್ಟೊತ್ತದ ಎಷ್ಟು ಪಾಠ ಮಾಡ್ತಾ ಇರ್ತಾರೆ, ಹುಡುಗ ಮತ್ತೆ ಮತ್ತೆ ವಾಚ್ ನೋಡ್ತಾ ಇರ್ತಾರೆ, ಮತ್ತೆ ಮತ್ತೆ ವಾಚ್ ನೋಡ್ತಾರೆ, ಸಿನಿಮಾಕ್ಕಿಬಿಟ್ಟಿರ್ತಾನೆ ಪಾಪ, ಗೊತ್ತಾಗುತ್ತೆ ಮೇಷ್ಟ್ರು ಯಾವುದೋ ಅಕಸ್ಮಾತ್ ಪೀಡೆಗಿಂತ ಜಾಸ್ತಿ ತಗೊಂಡ್ಬಿಟ್ಟು ಪಜೀತಿ ಆಗುತ್ತೆ ಅವನಿಗೆ. ಟೈಮ್ ನೋಡ್ತಾನೆ ಇರ್ತಾನೆ, ಅವನ ಗಮನ ಎಲ್ಲ ಆ ಕಡೆಗೆ ಇದೆ, ಈ ಕಡೆ ಇಲ್ಲೇ ಇಲ್ಲ ಅವನಿಗೆ, ಅವನ ಗಮನ ಆ ಕಡೆಗೆ ಇದೆ. ಆ ಮೇಷ್ಟ್ರು ಏನು ಹೇಳಿದಂತ ಉತ್ತರ ಕೊಡಕ್ಕೆ ಬರೋದಿಲ್ಲ, ಸಿಟ್ಟು ಬರುತ್ತೆ, ನಾನು ಹೇಳಿದೆ ಹೇಳು ಅಂತ ಕೇಳಿದ್ರೆ ತಳವರಿಸಿಬಿಡ್ತಾನೆ ತಕ್ಷಣ. ಅಲ್ಲೇ ಕೂತಿದ್ದಾನೆ ಕಿವಿ ಈ ಕಡೆಗೆ ಇದೆ, ಆದರೆ ಗಮನ ಎಲ್ಲ ಆ ಕಡೆಗೆ ಇತ್ತು. ಅಂದರೆ ಆಬ್ಸೆಂಟ್ ಮೈಂಡೆಡ್ನೆಸ್ ಹೇಗೋ, ಆಬ್ಸೆಂಟ್ ಮೈಂಡೆಡ್ನೆಸ್ನಲ್ಲಿ ಎಲ್ಲೋ ಮನಸ್ಸಿರುತ್ತೆ. ಇವತ್ತು ನಮಗೆ ಭೋಗೈಶ್ವರ್ಯಗಳ ಬಗ್ಗೆ ಮನಸ್ಸು ಬಂದರೆ ತಾತ್ವಿಕ ಚಿಂತನೆ ಕುಂಠಿತವಾಗುತ್ತೆ, ಆದ್ದರಿಂದ ಅವರಿಗೆ ಹಾಗಾಗುತ್ತೆ. ಇವತ್ತು ಅದನ್ನು ಮೀರೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಭಗವಂತ ತುಂಬ ನಮ್ಮ ಮನಸ್ಸಿಗೆಲ್ಲ ಗೊಂದ ಬರುತ್ತೆ, ಕೆಲವರಿಗೆ ಭೋಗ ಬೇಡ ಅಂತಾರೆ, ಐಶ್ವರ್ಯ ಬೇಡ ಅಂತಾರೆ, ಇದೇನಿದು? ಅದಕ್ಕೆ ಶಾಸ್ತ್ರ ವೇದಾಂತ ಒಂದು ಜನ ಓದೋದೇ ಇಲ್ಲ. ಭೋಗೈಶ್ವರ್ಯಗಳಿಂದ ದೂರ ಇರೋದಾದರೆ ನಮ್ಮ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು ನಾವು ಕಡೆಗಣಿಸಿಬಿಟ್ರೆ ನಾವು ಬದುಕೋದು ಹೇಗೆ ಅಂತ ಅನೇಕರ ಪ್ರಶ್ನೆ. ಅದು ಉತ್ತರ ಇದೆ ಅದರೊಳಗೆ, ಗಮನಿಸಿಲ್ಲ ಅಷ್ಟೇ. ಭಗವಂತ ಭೋಗ ಐಶ್ವರ್ಯನ ಬೇಡ ಅಂತ ಹೇಳಲಿಲ್ಲ, ಭೋಗ ಐಶ್ವರ್ಯ ಪ್ರಸಕ್ತಾನಾಮ್ ಅಂತ ಕರೀತಾರೆ. ಸಕ್ತಿ ಅಂದರೆ ಇನ್ವಾಲ್ವ್ಮೆಂಟ್, ಪ್ರಸಕ್ತಿ ಅಂದರೆ ಓವರ್ ಇನ್ವಾಲ್ವ್ಮೆಂಟ್, ಅದನ್ನು ಬೇಡ ಅಂತ ಭಗವಂತ ಹೇಳು. ನಮ್ಮ ಜೀವನಕ್ಕೆ ಐಶ್ವರ್ಯ ಬೇಕು, ಭೋಗ ಬೇಕು, ಆದರೆ ಆ ಭೋಗ ಇತಿಮಿತಿಗಳಲ್ಲಿರಬೇಕು. ಹೊರತು ಡ್ರೈವರಿಗೆ ಸೀಟ್ ಪಾಪ ಸರಿಯಾಗಿ ಡ್ರೈವ್ ಏನು ಮಾಡ್ತಾನೆ ಅವನು ಪಾಪ. ಡ್ರೈವರ್ ಸೀಟ್ ಚೆನ್ನಾಗಿರಬೇಕು. ಎಷ್ಟು ಚೆನ್ನಾಗಿರಬೇಕು? ನಿದ್ರೆ ಬರೋಷ್ಟು ಚೆನ್ನಾಗಿದ್ದರೆ ಗೋವಿಂದ, ಅಷ್ಟು ಚೆನ್ನಾಗಿರಬಾರ್ದು. ನಿದ್ರೆ ಬರೋಷ್ಟು ಇರಬಾರ್ದು, ಅವ್ರು ಕಂಫರ್ಟಬಲ್ ಕೂಡಷ್ಟು ಇರಬೇಕಷ್ಟೇ. ಇವತ್ತು ಡ್ರೈವರ್ ಎಷ್ಟು ಕಂಫರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ಗೊತ್ತಾದರೆ ನಮ್ಮ ಜೀವನದಲ್ಲಿ ಕಂಫರ್ಟ್ ಎಷ್ಟಿರಬೇಕು ಅಂತ ನಮಗೆ ಅರ್ಥ ಆಗುತ್ತೆ. ಇವತ್ತು ನಾವು ಏನು ಮಾಡಿ ನಿದ್ರೆ ಬರೋಷ್ಟು ಭೋಗ ಮಾಡ್ತಿದ್ದೆ ಅದೇ ಸಬದ್ಧತೆಯಾಗಿಲ್ಲ. ನಿದ್ರೆ ಬರೋಷ್ಟು ಮೈ ಮರೆ ಎಷ್ಟು ಇರಬಾರ್ದು. ಅದಕ್ಕೆ ಭಗವಂತ ಉಪಯೋಗಿಸಿದ ಪದ ನೋಡಬೇಕು, ಭೋಗೈಶ್ವರ್ಯ ಪ್ರಸಕ್ತಾನಾಮ್ ಡೀಪ್ ಇನ್ವಾಲ್ವ್ಮೆಂಟ್. ಸಕ್ತಿ ಪ್ರಸಕ್ತಿ ಅದನ್ನಿರಬಾರ್ದು ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಶಾಸ್ತ್ರ ಎಂದೂ ನಮ್ಮ ನಿತ್ಯ ಜೀವನದ ಕನಿಷ್ಠ ಅವಶ್ಯಕತೆಗಳನ್ನು, ಮೂಲಭೂತ ಅವಶ್ಯಕತೆಗಳನ್ನು ಬೇಡ ಅಂತ ಹೇಳಲೇ ಇಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಬೇಡ ಅಂತ ಹೇಳಲೇ ಇಲ್ಲ. ವಿದ್ಯಾರ್ಥಿ ಪರೀಕ್ಷಾ ಅಂದರೆ ನೀರು ಅಂತ ಕೇಳ್ತಾನೆ, ಎಷ್ಟು ಯಾವಷ್ಟು ಇನ್ನೊಂದು ಬೈಯೋದಿಲ್ಲ, ಕಷ್ಟ ನೀರು ಕೊಟ್ಬಿಡ್ತಾರೆ, ಕೇಳ್ತಲೇ ಕೊಟ್ಬಿಡ್ತಾರೆ. ಊಟ ಅಂತಾರೆ, ಶಾಡಪ್ಪ ಅಂತ ಕೊಡೋದಿಲ್ಲ, ಊಟ ಕೊಡೋದಿಲ್ಲ, ಚಾಕ್ಲೇಟ್ ಅವೆಲ್ಲ ಕೊಡೋದಿಲ್ಲ. ನೀರು ಕನಿಷ್ಠ ಅವಶ್ಯಕತೆ ಅದು. ಒಂದು ಪಾಪ ನೀರು ಇನ್ನೇನು ಬರೀತಾನೆ ಪಾಪ, ಕೊಡ್ತಾರೆ. ಅದೇ ರೀತಿ ನಮಗೆ ಆಗಿರಬೇಕು ನಿತ್ಯ ಜೀವನದಲ್ಲಿ. ನಮಗೆ ಎಷ್ಟು ಮಿನಿಮಮ್ ಬೇಕೋ ಅಷ್ಟು ಕೇಳಿದರೆ ಭಗವಂತ ಕೇಳಿದರೆ ಅಲ್ಲ. ಆ ಮೇಷ್ಟ್ರು ಹೇಗಿರ್ತಾರೆ ಗೊತ್ತಾ, ಇನ್ನೂ ಲೇಟ್ರ್ ಸು ನೀರು ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ, ಆಗ್ಲೇನು ನೀರು ರೆಡಿ ಕೇಳ್ತಲೇಕೆ ಕೊಡಬೇಕು. ಕೆಲವು ಕಾರ್ಯದಲ್ಲಿ ಇರೋದಿಲ್ಲ ಬಿಡಿ, ಅಟೆಂಡರ್ಸ್ ಇರೋದಿಲ್ಲ, ಅವ್ರ ವಿಚಾರ ಬೇರೆ. ಆದರೆ ಸಾಮಾನ್ಯವಾಗಿ ಅವ್ರ ಜವಾಬ್ದಾರಿ ಅದು. ಒಂದು ಕೊಡೋ ತಡವಾಯಿತು ಅಂದರೆ ಇವ್ರ ಮೇಲೆ ಲೋಪ ಬರುತ್ತೆ, ಯಾಕೆ ಕೊಡಲಿಲ್ಲ ಕೇಳಿದ ತಕ್ಷಣ. ಇನ್ನೂ ಲೇಟರ್ನ ಹೇಗೆ ಕಾಲೇಜಿನ ಮುಖ್ಯಸ್ಥ ಶಾಲೆಯ ಮುಖ್ಯಸ್ಥ ನೇಮಿಸಿರ್ತಾನೋ ಭಗವಂತ ದೇವತೆಗಳು ನಿಯಮನ ಮಾಡಿರ್ತಾನೆ. ಕೇಳಿದ ತಕ್ಷಣ ಕೊಟ್ಬಿಡಿ ಅಂತ ಹೇಳಿರ್ತಾನೆ ಪರಮಾತ್ಮ. ಅರ್ಥ ಮಾಡ್ಕೋಬೇಕು ನಾವು. ಒಂದು ರೂಮಿಗೆ ಸಾಮಾನ್ಯ ಒಬ್ಬ ಇನ್ಸುಲೇಟರ್ ಇರ್ತಾರೆ, ದೊಡ್ಡರು ಮಾಡಿ ಇಬ್ಬರು ಇರ್ತಾರೆ ಅಷ್ಟೇ, ಜಾಸ್ತಿ ಇರೋದಿಲ್ಲ. ಆದರೆ ಭಗವಂತ 12 ದಾನ ಇಟ್ಟಿರ್ತಾರೆ ಒಂದೊಂದು ಕಡೆಗೆ, ಒಬ್ಬೊಬ್ಬರಿಗೆ 12 ದಾನ ಇಟ್ಟಿರ್ತಾನೆ ಅಂತ ಭಗವಂತ. ಏನು ಆಶ್ಚರ್ಯ ಇದೆ, 12 ಜನಗಳು ಸತತ ನಮ್ಮ ಜೊತೆಗಿರಬೇಕು, ಭಗವಂತ ಹಾಗೆ ಮಾಡಿರ್ತಾನೆ. ಆದ್ದರಿಂದ ನಮ್ಮ ಅವಶ್ಯಕತೆಗಳನ್ನು, ಮೂಲಭೂತ ಅವಶ್ಯಕತೆಗಳನ್ನು ಬೇಡ ಅಂತ ಹೇಳೋದಕ್ಕೆ ಶಾಸ್ತ್ರ ಒಪ್ಪಿಯೇ ಇಲ್ಲ. ಭೋಗೈಶ್ವರ್ಯ ಪ್ರಸಕ್ತಾನ, ಅದಕ್ಕೆ ದುರ್ಯೋಧನ ಹೇಳಿದ್ದು ನೀನು ಏನು ಕೇಳಬೇಕು? ಅದಕ್ಕೆ ಅರ್ಧ ರಾಜ್ಯ ನೀನು ತಗೊಳ್ಳಯ್ಯ, ಅರ್ಧ ಪಾಂಡವರಿಗೆ ಕೊಟ್ಟುಬಿಡು, ಎಷ್ಟು ಸುಲಭ ನೋಡಿ ಅದು. ಅರ್ಧ ಪಾಂಡವರು ಕೂಡ ಅರ್ಧ ತಮಾಷೆಯನ್ನು ಪೂರ್ತಿ ಪಾಂಡವರದ್ದೇ ಪಾಪ, ಅದು ಪೂರ್ತಿ ಪಾಂಡವರದ್ದೇ ಹೋಗಿ ಅರ್ಧ ಆರು ಕೊಡು ಕೊನೆ ಪಕ್ಷ. ದುರ್ಯೋಧನ ಇಲ್ಲ ಅಂತ ಹೇಳ್ತಾನೆ, ಹೋಗಲಯ್ಯ 5 ಊರು ಕೊಡು, ಅದು ಸಾಧ್ಯ ಇಲ್ಲ, ಒಂದು ಸೂಜಿ ಚುಚ್ಚಷ್ಟು ಜಾಗನೂ ಕೊಡೋದಿಲ್ಲ. ಫಲಿತಾಂಶ ಏನಾಯ್ತು? ಅವನು ಏನೂ ಉಳಿದೇ ಹೊರಟೋಯ್ತಾನೆ. ಭಗವಂತ ಇನ್ನು ದುರ್ಯೋಧನ ಕೇಳಿದಾಗ ನಮ್ಮನ್ನು ಕೇಳೋದು ಪರಮಾತ್ಮ, ಪೂರ್ತಿ ಟೈಮ್ ಕೊಡಿ ಅಂತ ಕೇಳೋದಿಲ್ಲ, ಅರ್ಧ ಟೈಮ್ ಕೊಡಿ ಸಾಕು ಅಂತಾನೆ ಕೇಳೋದು. ನಾವು ಸಾಧ್ಯನೇ ಇಲ್ಲ ಅಂತ ಹೇಳೋದು, ಸಾಧ್ಯನೇ ಇಲ್ಲ ಅಂತ ಹೇಳೋದ್ರಿಂದ ಅವನಿಗೆ ಏನೂ ಇಲ್ಲದಂತೆ ಆಗುತ್ತೆ. ಕೊನೆ ಆ ಮಾತಲ್ಲಿ ತುಂಬ ಅರ್ಥ ಇದೆ. ಎಲ್ಲ ರಾಜ್ಯ ಕೊಡೋ ದುರ್ಯೋಧನ ಯಾರು ಕೇಳಿದ್ರೆ ಅವ ಜನ ಕಾಮೆಂಟ್ ಮಾಡಬಹುದಾಗಿತ್ತು, ಏನು ಕೃಷ್ಣ ಹೀಗೆ ಕೇಳ್ತಾನೆ, ಪಾಪ ದುರ್ಯೋಧನ ಏನೇ ಆಗಿರಲಿ ಅವನು ರಾಜನ ಮಗ ಹೋದಲ್ಲೋ, ಅವನು ಏನಾರು ಬೇಕಾಗಿತ್ತೋ ಇಲ್ಲೋ ಪಾಪ, ತೀರ ಏನು ಕೊಡುವ ಎಲ್ಲ ಕೊಡು ಅಂತ ಕೇಳಿದ್ದು ಯುದ್ಧ ಮಾಡಿದ ಅಂತ ಅನ್ಬೇಕಾಗಿತ್ತು. ಜನ ಎಲ್ಲ ಕೊಡು ಅಂತ ಕೇಳಿದ ಕೃಷ್ಣ ಅದಕ್ಕೆ ಯುದ್ಧ ಮಾಡಿದ ಪಾಪ ಏನು ತಪ್ಪು ಅಂತ ಅನ್ಬೇಕಾಗಿತ್ತು. ಭಗವಂತ ಅವಕಾಶ ಕೊಡಲಿಲ್ಲ ಅದಕ್ಕೆ, ಅರ್ಧ ತಗೊಳ್ಳಯ್ಯ ಅರ್ಧ, ಅದು ಅರ್ಧ ಯಾವ್ದು ಗೊತ್ತಾ, ನೀನು ಸೆಲೆಕ್ಟ್ ಮಾಡ್ಕೋನಿ, ಇದು ಬೇಕಾದ ಅರ್ಧ ನೀನು ಇಟ್ಕೊಂಡ್ಬಿಡು, ಉಳಿದರ್ಧ ಪಾಂಡವರಿಗೆ ಕೊಡು, ಫಸ್ಟ್ ಚಾಯ್ಸ್ ನಿಂದೆ, ಫಸ್ಟ್ ಚಾಯ್ಸ್ ನಿಂದೆ ಉಳಿದ ಪಾಂಡವರಿಗೆ ಕೊಡು, ಅದು ಬೇಡ 5 ಊರು ಅದು ಊರು ಮತ್ತೆ ಸಿಟಿಗಳೆಲ್ಲ ಬೆಂಗಳೂರು ಬಾಂಬೆಗೆ ಅಂತ ಕೇಳಿದಲ್ಲ ಭಗವಂತ. ಬಾಂಬೆ ಮಡ್ರಾಸು 5 ಕೇಳಿಬಿಟ್ರೆ ಮುಗಿದೋಗ್ತಿರ್ತಾರೆ, ಹಾಗೆಲ್ಲ ಕೇಳೋದು. 5 ಹಳ್ಳಿಗಳಷ್ಟೇ, ಅವು ಕುಗ್ರಾಮಗಳು, ಮತ್ತೆ ದೊಡ್ಡ ಗ್ರಾಮಗಳಲ್ಲ, ಬರೀ ಕುಗ್ರಾಮಗಳು ಕುಗ್ರಾಮಗಳು. ಅದನ್ನು ಭಗವಂತ ಕೇಳಿದ್ರೆ ಅದನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಆಗ ದುರ್ಯೋಧನನ ಒಂದು ಮನಸ್ಥಿತಿ ಎಷ್ಟು ಹೀನಾಯವಾಗಿತ್ತು ಅಂತ ನಮಗೆ ತಿಳಿದಿದೆ. ಅಂದ್ರೆ ದುರ್ಯೋಧನ ಏನು ಮಾಡಿದ ಗೊತ್ತಾ, ಭೋಗೈಶ್ವರ್ಯದ ಪ್ರಸಕ್ತಿ ಅವನಿಗೆ ಬಂತು, ವಿಶೇಷವಾದ ಅಟ್ಯಾಚ್ಮೆಂಟ್ ಬಂತು. ಅದಕ್ಕೆ ಕೃಷ್ಣನ ಬಗ್ಗೆ ಅವನು ಅರ್ಥನೆ ಮಾಡಿಕೊಳ್ಳಿಲ್ಲ, ಕೃಷ್ಣನ ಮಾತು ಅವನ ತಲೆಗೆ ಹೋಗಲೇ ಇಲ್ಲ. ಅಷ್ಟೇ ಅಲ್ಲ, ಕೃಷ್ಣ ವಿಶ್ವರೂಪ ತೋರಿಸಿದ್ರು ಕಣ್ಣಿ ಕಾಣಲಿಲ್ಲ ಇವನಿಗೆ, ಆ ಮಟ್ಟಕ್ಕೆ ಹೊರಟಿದ್ದವನು. ವಿಶ್ವರೂಪವನ್ನು ಬಿಸಿ ಬೇಸಿಗೆ ಬಿಸಿಲು ಗೊತ್ತಾಗಲಿಲ್ಲ, ಬೆಂಕಿನೇ ಗೊತ್ತಾಗದ ಹೋದ್ರೆ ಎಷ್ಟೋನು ಇನ್ವಾಲ್ ಆಗಿರಬೇಕು ಲೆಕ್ಕ ಹಾಕಿ. ಆ ಮಟ್ಟಿಗೆ ದುರ್ಯೋಧನ ಭೋಗಗಳ ಬಗ್ಗೆ ಅತ್ಯಂತ ವಿಚಿತ್ರವಾದ ಆಮಿಷಕ್ಕೆ ಒಳಗಾಗಿದ್ದ. ಅದು ದುರ್ಯೋಧನ ಒಬ್ಬನೇ ಅಲ್ಲ, ಇವತ್ತು ಸಾಮಾನ್ಯವಾಗಿ ಜನಗಳು, ಹೆಚ್ಚು ಜನಗಳ ಪ್ರವೃತ್ತಿ ಭೋಗೈಶ್ವರ್ಯಗಳ ಬಗ್ಗೆ ಪ್ರಸಕ್ತಿಯೇ ಆಗಿದೆ. ಯೋಚನೆ ಮಾಡಿಬೇಕಾದ್ರೆ ಲಂಚ ಗಿಂಚ ತಗೊಂಡು ಸಿಕ್ಕಾಕತ್ತಾರೆ ಆಫೀಸರ್ಗಳು, ಅವರ್ಯಾರು ಬಡವರಲ್ಲ, ಅಟೆಂಡರ್ಗಳಲ್ಲ, ದೊಡ್ಡ ದೊಡ್ಡ ಸಂಬಳ ಇರೋರು, ಮತ್ತೆ ಅವರೆಲ್ಲ ಕೂಡ ಹುಚ್ಚಾಬಡ್ಡಿ ಸಂಬಳ ಇರೋರು, ಮತ್ತೆ ಎಲ್ಲ ಅನುಕೂಲ ಇರೋ, ಮತ್ತೆ ಕಾರು ಬಂಗ್ಲೆ ಎಲ್ಲ ಇರುತ್ತೆ ಅವ್ರಿಗೆ, ಕಾರು ಬಂಗ್ಲೆ ಡ್ರೈವರ್ಗಳು ಸಂಬಳ ಎಲ್ಲ ಇರುತ್ತೆ. ಇಷ್ಟಾದರೂ ಯಾವುದಕ್ಕೂ ಸಿಕ್ಕಾಗ ಭೋಗೇಶ್ವರ್ಯ ಪ್ರಸಕ್ತಿ ಆಗಲಿಲ್ಲ. ಈಗ ಅದು ಭೋಗೇಶ್ವರ್ಯ ಪ್ರಸಕ್ತಿ ಮಿತಿಮೀರಿದ ಆಸೆ ಅದು. ಒಂದು ಮತ್ತೆ 10-20 ರೂಪಾಯಿ ಕೇಳೋರಲ್ಲ ಯಾರು ಕೂಡ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರ. ಮತ್ತೆ ಅವನು ಎಷ್ಟೊತ್ತು ಬದುಕಿದ್ರು ಅವ್ರು ಖರ್ಚಾಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆಸೆ ಪಡ್ತಾನೆ, ಪ್ರಸಕ್ತಿ ಆಗಲಿಲ್ವ. ಈಗ ಈ ಮಾತು ಅರ್ಥ ಮಾಡಿಕೊಂಡು ಇವತ್ತು ನಡೀತಿರ್ತಕ್ಕಂಥ ಭ್ರಷ್ಟಾಚಾರವೆಲ್ಲ ಪ್ರಸಕ್ತಿಯ ಕೇಸ್ ಅದೆಲ್ಲ ಕೂಡ. ಅದೇ ಉನ್ನತ ಮಟ್ಟದ ಜನ ಯಾರು ಸಂತೃಪ್ತರಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೋ. ನಿಜವಾಗ್ಲೂ ಹಿಂದಿನ ಕಾಲಕ್ಕೆ ಶ್ರೀಮಂತಿಕೆ ಇದ್ದವನು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಗೊತ್ತಾ, ಇನ್ನೊಬ್ಬನಿಗೆ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು, ಇನ್ನೊಬ್ಬನಿಗೆ ಕೊಡಬೇಕು ಅವನು ಆದ್ರೆ ಅವತ್ತು ಸ್ಥಿತಿ ಏನೋ ಇಡ್ತಾ ಇಸ್ಕೊತಾ ಇದ್ದಾರೆ, ಅದು ತಪ್ಪಾಗಿ, ಮತ್ತೆ ತಪ್ಪಾಗಿಸ್ಕೊಳ್ತಾ ಇದ್ದಾರೆ, ಎಷ್ಟು ಆಶ್ಚರ್ಯ. ಆದ್ರಿಂದನೇ ಅವರಿಗೆ ಸಮಾಧವು ನವಿಧೀಯತೆ, ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧವು ನವಿಧೀಯತೆ, ಅವರ ಚಿಂತನೆ ನಿಜವಾದ ಅರ್ಥದಲ್ಲಿ ಯಶಸ್ವಿ ಆಗೋದೇ ಇಲ್ಲ, ಭಗವಂತನ ಕಡೆಗೆ ಅವರ ಮನಸ್ಸು ಹರಿಯೋದೇ ಇಲ್ಲ ಅಂತ ಹೇಳಿ ಭಗವಂತ ಹೇಳಿದ. ಆಗ ಮುಂದಿನ ಪ್ರಶ್ನೆ, ಅದು ವೇದಗಳ ಉಪಯೋಗ ಹೇಗೆ ಮಾಡ್ಕೋಬೇಕಾಗಿದ್ರೆ? ಅದು ಪರಮಾತ್ಮ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥಃ ನಿರ್ಯೋಗ ಕ್ಷೇಮ ಆತ್ಮವಾನ್. ವೇದಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕದನ್ನ. ಯಾವನು ಟಿ ವಿ ತಂದಿರ್ತಾನೆ ಪಾಪ, ಅಂದ್ರೆ ಇಟ್ಕೊಂಡ್ಬಿಟ್ಟಿರ್ತಾನೆ, ಅದ್ರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಎಲ್ಲಿ ಟಿ ವಿ ಅಂತ ಕೇಳ್ತಾರೆ, ಬನ್ನಿ ತೋರಿಸ್ತೇನೆ ಅಂತ ಕರ್ಕೊಂಡು ಹೋಗ್ತಾನೆ ಪಾಪ. ಅಲ್ಮರ ತೆಗೆದು ಲಾಕರ್ ತೆಗೆದು ಒಳಗೆ ಟಿ ವಿ ಅಲ್ಲಿಟ್ಟಿರ್ತಾನೆ ಟಿವಿನ, ಯಾಕೆ ಸೇಫ್ ಆಗಿರಲಿ, ಭಾಳ ಅಮೂಲ್ಯ ಅಂತ ಕೇಳಿ. ಟಿ ವಿ ಇರು ಬಿಚ್ಚಿಡಿದ್ರೆ ಟಿ ವಿ ಆಗ್ತೋಗ್ಬೇಕು ಈ ಮಧ್ಯೆ, ನೋಡೋದೇ ಇಲ್ಲ ಅವನು, ಭಾರಿ ಸೇಫ್, ಭಾರಿ ಉತ್ತಮ ಅಂತೇಳಿ ತುಂಬಾ ಪ್ರೊಟೆಕ್ಟ್ ಮಾಡ್ತಿದ್ದೇನೆ ನಾನೀಗ. ಅಂದ್ರೆ ಯಾವುದರಿಂದ ಏನು ಉಪಯೋಗ ತಗೊಳ್ಬೇಕು ಅಂತ ಗೊತ್ತೇ ಇಲ್ಲ. ವೇದಗಳು ಸ್ವರ್ಗ ಹೇಳದಕ್ಕೆ ಬಂದವುಗಳಲ್ಲ. ತ್ರೈಗುಣ್ಯ ವಿಷಯಾಹ ತ್ರೈಗುಣ್ಯಾಖ್ಯ ವಿಷಂ ಯಾಪಯಂತೀತಿ ತ್ರೈಗುಣ್ಯ ವಿಷಯಾಹ, ನಿನ್ನ ಅರ್ಥ ನೋಡಿದ್ದೇವೆ. ಈ ಪ್ರಕೃತಿ ಬಂಧನದ ಪರಿಹಾರದ ಮಾರ್ಗವನ್ನು ಹೇಳ್ತಕ್ಕಂಥ ಗ್ರಂಥಗಳವು. ಡಾಕ್ಟರ್ ಔಷಧಿ ಕೊಟ್ಟಿರ್ತಾನೆ ಹೊಟ್ಟೆ ನೋವು ಅಂತ ಹೇಳಿದವನಿಗೆ, ತಗೋ ಅಂತ ಹೇಳಿ, ತುಂಬ ಒಳ್ಳೆ ಔಷಧಿ ಇದು, ತುಂಬ ಕಷ್ಟಪಡ್ತಾ ಇರ್ತೇನೆ ಕೊಡು ಅಂತ ಹೇಳಿದ್ದ, ಏನು ಮಾಡಿಬಿಟ್ಟ ಅವನು ಇಷ್ಟು ಒಳ್ಳೆ ಔಷಧಿ ಯಾಕೆ ತಗೋಬೇಕು ಅಂತ ಒಳಗಿಟ್ಬಿಟ್ರೆ ಹೇಗೋ ಹಾಕಿ, ತುಂಬ ಒಳ್ಳೇದು ಅಂತ ಹೇಳಿದ್ದಾರೆ ಪಾಪ, ಇನ್ನೊಂದ್ಸರಿ ಕೆಲಸಕ್ಕೆ ಬರುತ್ತೆ, ಈ ಒದ್ದಾಡ್ತಿದ್ರೆ ಇನ್ನೊಂದ್ಸರಿ ಕೆಲಸಕ್ಕೆ ಬರುತ್ತೆ, ಎಷ್ಟು ಮೂರ್ಖ ಅವನು. ಇವತ್ತು ಅತಿ ಶ್ರೇಷ್ಠ ವಸ್ತುಗಳನ್ನು ಹೇಗೆ ಉಪಯೋಗ ಮಾಡಬೇಕು? ವೇದಗಳ ಉಪಯೋಗ ಸಂಸಾರ ಬಂಧನದಿಂದ ಪಾರಾಗಲಿಕ್ಕೆ ಇದೆ. ನೀವು ಸ್ವರ್ಗ ಕೇಳೋದೆಲ್ಲ ಸಂಸಾರದ ಒಂದು ಕಂದಕದಲ್ಲಿ ಬೀಳೋದಷ್ಟೇ, ನಾವು ಫಲಗಳನ್ನು ಕೇಳೋದೆಲ್ಲ ಮತ್ತೊಂದು ಕಂದಕದಲ್ಲಿ ಬೀಳ್ತೇವೆ ಅಷ್ಟೇ, ಅದು ಬೇಡ. ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ, ಆದ್ರಿಂದ ನೀನು ಉಪಯೋಗವನ್ನು ಪಡ್ಕೊಂಡು ಅದರ ಮೇಲೆ ಹೋಗಬೇಕು. ನೀನೀಗ ಚಳಿಗಾಲದಲ್ಲಿ ಹೀಟರ್ ಇದ್ರೆ ಆನ್ ಮಾಡಿ ಅದ್ರ ಉಪಯೋಗ ಪಡ್ಕೋಬೇಕಲ್ಲ, ಚಳಿಯನ್ನ ಹೋಗಲಾಡಿಸ ಶಕ್ತಿ ಇರೋ ಹೀಟರನ್ನ ಚಳಿಯಲ್ಲಿ ಹಾಗೆ ಒದ್ದಾಡ್ತಾ ಕೂತ್ಕೊಂಡು ಅದು ಹಾಗೆ ಹಿಟ್ಟರ್ ದಾಡ್ಡ ಅಂತ ಕರೀತಾರೆ. ಇವನು ಚಳಿ ಆಗ್ತಿದೆ, ಹೀಟರ್ ಇದೆ, ಉಪಯೋಗಿಸ್ತಾ ಇಲ್ಲ ಅದನ್ನ. ಸಂಸಾರ ಬಂಧನ ಇದೆ, ಹೋಗಲಾಡ್ಸಕ್ಕೆ ವೇದಗಳಿವೆ, ಅದ್ರ ಉಪಯೋಗ ಮಾಡ್ಕೋತಾ ಇಲ್ಲ ನೀವೀಗ, ಅದರಿಂದ ತಪ್ಪಾಗ್ತಾ ಇದೆ ಅರ್ಜುನ. ನಿಸ್ತ್ರೈಗುಣ್ಯೋ ಭವಾರ್ಜುನ, ಈ ಮೂರು ಗುಣಗಳನ್ನು ಮೆಟ್ಟಿ ನಿಲ್ಲಬೇಕು ನೀನು, ಈ ಕಡೆ ಗಮನ ಕೊಡಬೇಡ. ವೇದಗಳ ಮುಖ್ಯ ಪ್ರಯೋಜನವನ್ನು ಪಡಿಲಿಕ್ಕೆ ನಿರ್ದ್ವಂದ್ವ ನಿತ್ಯ ಸತ್ವಸ್ಥ ನಿರ್ಯೋಗ ಕ್ಷೇಮ ಆತ್ಮವಾನ್. ನಿರ್ದ್ವಂದ್ವನಾಗಬೇಕು, ಸುಖ ದುಃಖಾದಿಗಳ ಒಂದು ಒತ್ತಡಕ್ಕೆ ಸಿಕ್ಕಬಾರದು. ನಿತ್ಯ ಸತ್ವಸ್ಥ, ನಿತ್ಯಸತ್ವನಾದ ಭಗವಂತನಾದ ವಿಷ್ಣುವಿನಲ್ಲಿ ಸದಾಕಾಲ ಮನಸ್ಸನ್ನು ಹಾಕಬೇಕು. ನಿತ್ಯಸತ್ವಸ್ಥ ವಿದ್ಯಾರ್ಥಿನ ಆ ಕಡೆ ಯಾಕೆ ನೋಡ್ತಿ, ಈ ಕಡೆ ನೋಡು ಅಂತ ಹೇಳ್ತಾನೆ ಮೇಷ್ಟ್ರ ಹಾಕಿ, ಆ ಕಡೆ ನೋಡಬೇಡ, ಈ ಕಡೆ ನೋಡು, ಬೇರೆ ಕಡೆ ನೋಡಬೇಡ, ದೇವರ ಕಡೆ ನೋಡು ಅಂತ ಹೇಳ್ತಾನೆ. ನಿತ್ಯ ಸತ್ವಸ್ಥ ಭವ. ನಿರ್ಯೋಗಕ್ಷೇಮ ಆತ್ಮವಾನ್, ನಿನ್ನ ಹೊರಗಿನ ಯೋಗಕ್ಷೇಮದ ಬಗ್ಗೆ, ಲೌಕಿಕ ಯೋಗಕ್ಷೇಮದ ಬಗ್ಗೆ ಗೊಂದಲಕ್ಕೊಳಗಾಗಲಕ್ಕೆ ಹೋಗಬೇಡ, ಅಲ್ಲಿ ಯೋಚನೆ ದೇವರ ಮೇಲೆ ಹಾಕಿಬಿಡು, ನಿಶ್ಚಿಂತೆಯಾಗಿದ್ದು ಬಿಡು. ಕೊನೆಗೆ ಆತ್ಮವಾನ್ ಭವ. ಆತ್ಮ ಅಂದ್ರೆ ಭಗವಂತ, ಆತ್ಮ ಅಂದ್ರೆ ಭಗವಂತ. ನಮಗೆ ಆತ್ಮ ಅಂದ್ರೆ ಏನ್ ತಿಳ್ಕೊಂಡಿದ್ದೇವೆ, ಬರೀ ಜೀವ ಅಂತ ಅರ್ಥ ಮಾಡ್ಕೊಂಡಿರ್ತಾರೆ, ತಪ್ಪೋದು. ಜೀವ ಅಂತ ಆತ್ಮ ಶಬ್ದಕ್ಕೆ ಬರೀ ಜೀವ ಅಂತ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನನ್ನ ಪರಮಾತ್ಮ ಅಂತ ಕರೀತಾರೆ. ಜೀವರು ಬರೀ ಆತ್ಮರಾದ್ರೆ ಪರಮಾತ್ಮ ಪರಮ ಆತ್ಮ, ಹೈಯೆಸ್ಟ್ ಸೋಲು ಅಂತ ಅರ್ಥ. ಜೀವರೆಲ್ಲ ಆತ್ಮ ಶಬ್ದಕ್ಕೆ ಸೋಲು ಅಂತ ಅಷ್ಟೇ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮ ಅಂತ ಪರಿಯಬೇಕಾಗ. ಆತ್ಮ ಶಬ್ದಕ್ಕೆ ಪರಮಾತ್ಮ ಅಂತಾನೆ ಮುಖ್ಯ ಅರ್ಥ, ಪರಮಾತ್ಮ ಅಂತಾನೆ ಮುಖ್ಯ ಅರ್ಥ. ಆದ್ರಿಂದ ಆತ್ಮವಾನ್ ಭವ ಅಂತ ಪರಮಾತ್ಮನ ಚಿಂತಿಸಿಬಿಡು. ಆಶ್ಚರ್ಯ ಅಂದ್ರೆ ಆತ್ಮ ಶಬ್ದದ ಅರ್ಥ ಏನು ಗೊತ್ತೇನು? ಆತ್ಮ ಅಂದ್ರೆ ಯಾವುದಕ್ಕೆ ಕರೀತಾರೆ? ಇದು ಅರ್ಥ ಮಾಡ್ಕೊಂಡು ಬಿಟ್ರೆ ದೇವರು ಮಹೇ ನಮಗೆ ಅರ್ಥ ಆಗ. ಆತ್ಮ ಅಂದ್ರೆ ಏನು? ಆತ್ಮ ಅಂತ ಹೊರಗೆ ನೋಡಬಾರ್ದು ಯಾವಾಗಲೂ ಕೂಡ. ಆತ್ಮ ಅಂದ್ರೆ ಏನು? ಒಡಗಿಂದು ಅಂತ ಅರ್ಥ. ಆತ್ಮ ಅಂದ್ರೆ ಒಡಗಿರ್ತಕ್ಕಂಥದ್ದು ಜೀವ ಆತ್ಮ. ಪರಮಾತ್ಮ ಏನು? ಪರಮಾತ್ಮ. ಇವತ್ತು ದೇಹ ಮೊದಲೇ ಹೇಳಿದ್ದೇನೆ, ದೇಹ ಅಂಬೋದು ಜಡ, ಆತ್ಮ ಎಲ್ಲಿರುತ್ತೆ? ದೇಹದ ಒಳಗಿರುತ್ತೆ. ಅದಕ್ಕೆ ಆತ್ಮ ಅಂದ್ರೆ ಒಳಗಿರೋದು ಅಂತ ಅರ್ಥ. ಆತ್ಮ ಅಂದ್ರೆ ಒಳಗಿರೋದು. ಪರಮಾತ್ಮ ಎಲ್ಲಿರ್ತಾನೆ? ಆತ್ಮನ ಒಳಗಿರ್ತಾನೆ ಪರಮಾತ್ಮ. ದೇಹದ ಒಳಗೆ ಜೀವ, ಜೀವನ ಒಳಗೆ ದೇವ, ಇದು ಕಲ್ಪನೆ. ಶಾಸ್ತ್ರೀಯವಾದ ವಿವೇಚನೆ ಅಂದ್ರೆ ಇದೇನು ಅಂದ್ರೆ ತುಂಬಾ ಒಳಗಿರೋನ್ ಪರಮಾತ್ಮ. ತುಂಬಾ ಒಳಗಿರೋನ್ ಪರಮಾತ್ಮ ಅಂದ್ರೆ ಎಲ್ಲಿ ಹುಡುಕ್ಬೇಕು ನಾವು? ಅವನನ್ನ ಒಳಗೆ ಹುಡುಕ್ಬೇಕು. ನಾವೆಲ್ಲಿ ಹುಡುಕ್ತೇವೆ? ಹೊರ ಹುಡುಕ್ತಾ ಇದ್ದೇವೆ, ಅದೇ ಭಜಿತಿ ಆಗಿದೆ. ಒಳಗಿರೋ ವಸ್ತುವನ್ನ ಹೊರ ಹುಡುಕಿದ್ರೆ, ಯಾರೋ ಮನೆ ಬಂದಿರ್ತಾರೆ, ಯಾರೋ ಕೇಳ್ತಾ ಇದ್ದಾರೆ ಅಂತ ಕೇಳ್ತಾರೆ, ಇಲ್ಲ ಹೊರಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ನೋಡಿಬಿಡ್ತೇವೆ, ರೂಮ್ ಹುಡುಕ್ಲಕ್ಕೆ ಕೊಟ್ಟರೆ ಏನ್ ಮಾಡ್ಬೇಕೀಗ? ಒಳಗಿಲ್ಲ ಅಂತ ಹೇಳಿದ್ ಮತ್ತೆ ನೋಡ್ಕೋದು ಬಂತೀಗ? ಒಳಗಿಲ್ದವನ್ನ ಒಳಗೆ ಹುಡುಕ್ ಪ್ರಯೋಜನ ಇಲ್ಲ, ಹೊರಗೆ ಹುಡುಕಬೇಕು. ಆ ಒಳಗಿರೋನು ಒಳಗೆ ಹುಡುಕಬೇಕು. ದೇವರು ನಮ್ಮ ಒಳಗೆ ಇದ್ದಾನೆ, ಅದಕ್ಕೆ ಒಳಗಣ್ಣಿಂದ ನೋಡೋ ಅನ್ನೋ ಮಾತಿಗೆ ಅದೇ ಅರ್ಥ. ಆತ್ಮವಾನ್ ಭವ, ನೀನು ಆತ್ಮವನ್ನ ತಿಳಿದವನಾಗು, ಆತ್ಮನ ಚಿಂತನೆ ಮಾಡುವವನಾಗು. ದುಡ್ಡಿದೆ ಅಂತ ಹೇಳಿದ ತಕ್ಷಣ ಫುಲ್ ಎಲ್ಲ ನೋಡ್ತಿರ್ತಾನೆ, ಆ ತನ್ನ ಜೇಬ್ ಕಡೆ ಗಮನ ಇಟ್ಟಿರ್ತಾನೆ. ಜೇಬಲ್ಲಿ ದುಡ್ಡಿದೆ, ಲಕ್ಷ ಆ ಕಡೆ ಇಟ್ಟಿರ್ತಾನೆ. ಜೇಬ ನಮ್ಮ ಹಾಕೊಂಡ ಜೇಬಿನೊಳಗೆ ದುಡ್ಡಿದ್ರೆ ನಮ್ಮ ಒಳಗೆ ಭಗವಂತ ಇದ್ದಾನೆ, ಗಮನವೆಲ್ಲ ಆ ಕಡೆಗೆ ಇರಲಿ. ಆಗ ಯೋಚನೆ ಇರೋದೇ ಇಲ್ಲ, ಇನ್ನು ಆತ್ಮಶಬ್ದಕ್ಕೆ ಇನ್ನೊಂದು ಅರ್ಥ ಸ್ವಾಮಿ ಅಂತ ಅರ್ಥ. ಯಾವನು ಒಳಗಿರ್ತಾನೋ ಅವನು ಕಂಟ್ರೋಲ್ ಕೂಡ ಮಾಡ್ತಾನೆ. ಯಾವನು ಒಳಗಿರ್ತಾನಲ್ಲ ಕಂಟ್ರೋಲ್ ಮಾಡ್ತಾನೋ. ಆಫೀಸರಲ್ಲಿ ಇರ್ತಾನೆ ಅಂತ ಕೇಳಿದ್ರೆ ಒಳಗಿದ್ದಾನೆ ಅಂತ ಹೇಳಿದ್ರು. ಒಳಗಿದ್ದಾನೆ, ಇನ್ನೂ ಒಳಗೆ ಹೋಗ್ತಾನೆ, ಅಲ್ಲಿದ್ದಾನೆ, ಇನ್ನು ಸೇಮ್ ಅಲ್ಲಿ ಅನ್ನು ಒಳಗಿದ್ದಾನೆ. ಮತ್ತು ಪೂರ್ತಿ ಒಳಗಿರೋದು ಯಾರು? ಭಗವಂತ. ಅದಕ್ಕೆ ಸ್ವಾಮಿ ಅಂತ ಅವನ ಹೆಸರು. ತುಂಬ ಒಳಗಿರೋನು ಭಗವಂತನಾದ್ರಿಂದ ಸ್ವಾಮಿ ಅಂತ. ಸ್ವಾಮಿಯಾದ ಭಗವಂತನನ್ನ ಸದಾಕಾಲ ಸ್ವಾಮಿ ಅಂತಲೇ ಚಿಂತನೆ ಮಾಡು. ದೇವರಿದ್ದಾನೆ, ಬರೀ ಇದ್ದಾನೆ ಅಲ್ಲ, ನಮಗೆ ಸ್ವಾಮಿಯಾಗಿದ್ದಾನೆ. ಇದನ್ನ ಅರ್ಥ ಮಾಡ್ಕೋಬೇಕು. ದೇವರಿದ್ದಾನೆ, ನಮಗೆ ಸ್ವಾಮಿಯಾಗಿದ್ದಾನೆ. ಭಗವಂತ ಇಲ್ಲಿ ಹೇಳಿದ ಮಾತನ್ನ ಹನುಮಂತ ರಾವಣನ ಸಭೆಯಲ್ಲಿ ಆಡಿ ತೋರಿಸ್ತಾನೆ. ಈ ಮಾತನ್ನು ನೀನು ಯಾರಯ್ಯ ಅಂತ ಕೇಳಿದ್ರೆ, ದಾಸೋಹಂ ಕೋಸಲೇಂದ್ರಸ್ಯ, ನಾನು ರಾಮನ ದಾಸ. ಆತ್ಮವಾನ ಶಬ್ದಕ್ಕೆ ಅದೇ ಅರ್ಥ. ಆತ್ಮ ಸದಾ ಭಗವಂತ ಇದ್ದಾನೆ, ಅವನ ದಾಸರು ನಾವು. ಒಂದು ಎಚ್ಚರಿಕೆ ಇರಬೇಕು. ವಿವಾಹಿತವಾದ ಸ್ತ್ರೀ, ನಾನು ವಿವಾಹಿತೆ, ಇಂಥವನ ಪತ್ನಿ ಅಂತ ಅನುಸಂಧಾನ ಯಾವಾಗಲೂ ಹೇಗಿಟ್ಕೊಂಡಿರ್ತಾಳೋ ಹಾಗೆ ಭಗವಂತ ಸ್ವಾಮಿ, ನಾವು ಅವನ ದಾಸರು ಅನ್ನೋ ಎಚ್ಚರವನ್ನು ಎಲ್ಲ ಕಾಲಕ್ಕೆ ಇಟ್ಕೊಳ್ಬೇಕು. ಭಗವದ್ಗೀತೆಯ ಮಾತು, ಹನುಮಂತನ ಆ ಮಾತು ಅರ್ಥ ಮಾಡಿಕೊಂಡ್ರೆ ಕೃಷ್ಣ ಹೇಗಿರಬೇಕು ಅಂತ ಹೇಳಿದ್ದಾನೋ ಅದೇ ರೀತಿಯಲ್ಲಿ ಹನುಮಂತ ಇದ್ದಾನೆ. ಕೃಷ್ಣ ಹೇಳಿದ ರೀತಿಯಲ್ಲಿ ಹನುಮಂತ ಇದ್ದಾನೆ. ಇನ್ನೂ ಆಶ್ಚರ್ಯ, ಕೃಷ್ಣ ಗೀತೆ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಅದನ್ನು ಅನುಷ್ಠಾನ ಮಾಡಿದ ಹನುಮಂತ ಮೇಲೆ ಕೂತಿದ್ದಾನೆ ಕಪಿಧ್ವಜ. ಅರ್ಜುನನ ಮೇಲೆ ಹನುಮಂತ ಅಲ್ಲೇ ಕೂತ್ಬಿಟ್ಟಿದ್ದಾನೆ. ಈಗಾಗಲೇ ಹನುಮಂತ ಎಲ್ಲೋ ಇಲ್ಲ, ಅಲ್ಲೇ ಇದ್ದಾನೆ ಹನುಮಂತ. ಅಂದರೆ ಭಗವಂತ ಯಾರ ಹೇಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೋ ಹಾಗೆ ಎಲ್ಲ ಕಾಲಕ್ಕಿಂತ ದೊಡ್ಡ ಆದರ್ಶ ವ್ಯಕ್ತಿ ಅಂದರೆ ಹನುಮಂತ. ಅದಕ್ಕೆ ಹನುಮಂತನನ್ನ ರಾಮನನ್ನ ರಾಮ ಅಂತ ಕರೆದ್ರೆ, ಹನುಮಂತನನ್ನ ಶ್ರೀರಾಮದೂತ ಅಂತ ಕರೆದಿದ್ದಾರೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಉಳಿದವರೆಲ್ಲ ರಾಮದೂತರೇ, ಅಂಗದ ರಾಮದೂತ, ಜಾಂಬವಂತ ರಾಮದೂತ, ಸುಗ್ರೀವ ರಾಮದೂತ, ಆದರೆ ಅವರ ಹೆಸರು ಉಪಯೋಗಿಸಲಿಲ್ಲ. ಶ್ರೀರಾಮದೂತ ಅಂತ ಹೇಳಿದರೆ ಹನುಮಂತನೇ. ಈಗ ಒಮ್ಮೊಮ್ಮೆ ಅವರು ಮರಿತಾ ಇದ್ರು ರಾಮನನ್ನು, ಒಮ್ಮೊಮ್ಮೆ ರಾಮನನ್ನು ಮರಿತಾ ಇದ್ರು. ಅದಕ್ಕೆ ರಾಮದೂತರಾಗಿದ್ದರೂ ಕೂಡ ರಾಮದೂತ ಅಂತ ಸ್ಪೆಷಲ್ ಹೆಸರು ಬರಲಿಲ್ಲ ಅವರಿಗೆ. ಆದರೆ ಎಂದೂ ಮರೆಯದೆ ಅಂತ ಆತ್ಮವಾನ್ ಭವ, ನಿರ್ದ್ವಂದ್ವ, ನಿತ್ಯ ಸತ್ವಸ್ಥ, ನಿಯೋಗಕ್ಷೇಮ, ಆತ್ಮವಾನ್. ಇದು ಹನುಮಂತ ಆ ಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ರಿಂದ ಆತನಿಗೆ ರಾಮದೂತ ಅನ್ನೋ ಹೆಸರು ಬಂತು. ಹನುಮಂತ ತನ್ನನ್ನ ರಾಮದೂತ ಅಂತ ಕರ್ಕೊಳ್ಳೋದ್ರೊಳಗೆ, ರಾಮದಾಸ ಅಂತ ಕರ್ಕೊಳ್ಳೋದ್ರೊಳಗೆ ಹೇಗೆ ಸಂತೋಷ ಪಡ್ತಿದ್ನೋ, ಅದರ ಫಲ ಏನು? ಹನುಮಂತನಂತ ವ್ಯಕ್ತಿಯೇ ಇಲ್ಲ ಅಂತಾಗಿತ್ತು. ರಾಮಭಕ್ತರಲ್ಲಿ ಹನುಮಂತನ ಸ್ಥಾನ ಅಪ್ರತಿಮವಾದ ಸ್ಥಾನ. ಅದೇ ನಮಗೆ ಫಲಶ್ರುತಿ. ಯಾರು ಭಗವಂತ ನಮ್ಮ ಸ್ವಾಮಿ ಅಂತ ಚಿಂತನೆ ಮಾಡ್ತಾರೋ ಅವರು ತುಂಬಾ ಅಭಿವೃದ್ಧಿಯನ್ನು ಗಳಿಪಡಿತಾರೆ ಅಂತ. ಯಾರು ಭಗವಂತ ನನ್ನ ಸ್ವಾಮಿ, ಅವನ ದಾಸರು ನಾವು ಅಂತ ಅನುಷ್ಠಾನ ಮಾಡ್ತಾರೋ ಅವರು ಏರ್ತಕ್ಕಂಥ ಎತ್ತರಕ್ಕೆ ಹನುಮಂತ ಒಳ್ಳೆಯ ದೃಷ್ಟಾಂತ. ಆದರೆ ರಾವಣ ಹಾಗೆ ಅನ್ಕೊಳ್ಳಿಲ್ಲ, ನಾನೇ ಈಶ್ವರ ಅನ್ಕೊಂಡು ಬಿಟ್ಟ. ಎಷ್ಟು ಪತ ನೋಡಿ ಹೇಗಾಯ್ತು ಅಂದಾಗ, ಎಲ್ಲವನ್ನೂ ಕಳ್ಕೊಂಡು ಸತ್ತು ಹೋದ ರಾವಣ. ಅಂದರೆ ರಾಮದೂತ ಅಂತ ಕರ್ಕೊಳ್ಳೋದು ತಯಾರಾಗಲಿಲ್ಲ ಅವನು, ಅದು ಎಲ್ಲವನ್ನೂ ಕಳ್ಕೊಂಡ. ರಾಮದೂತ ಅಂತ ಹನುಮಂತ ಜೋರಾಗಿ ಹೇಳ್ಕೊಂಡ, ನಡ್ಕೊಂಡ. ಹನುಮಂತನ ಎತ್ತರ, ರಾವಣ ಅವತ್ತೇ ಸತ್ತು ಹೋದ. ಹನುಮಂತ ಇವತ್ತಿಗೂ ಇದ್ದಾನೆ, ಇದು ಆಶ್ಚರ್ಯ. ಹನುಮಂತ ಆಮೇಲೂ ಇದ್ದ ಅಲ್ಲ, ಮಹಾಭಾರತ ಕಾಲಕ್ಕಿದ್ದ ಅಲ್ಲ, ಇವತ್ತಿಗೂ ಹನುಮಂತ ಇದ್ದಾನೆ. ಇದು ಹನುಮಂತನ ಅಸಾಧಾರಣವಾದ ಹಿರಿಮೆ. ಇದು ಭಗವಂತನಲ್ಲಿ ಸ್ವಾಮಿತ್ವವನ್ನ, ನಮ್ಮಲ್ಲಿ ಅವನ ದಾಸತ್ವವನ್ನ ಯಾವಾಗ ಕಾಣ್ತೇವೆ ಅದೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಉತ್ತಮವಾದ ಅರ್ಹತೆ. ಅರ್ಜುನ, ನೀನು ಅದನ್ನು ಪಡೆ ಅಂತ ಹೇಳಿದ. ಅರ್ಜುನ ಮರ್ತಿದ್ದಾನೆ ಎಂಬುದಕ್ಕೆ ಏನು ಗುರುತು? ಈಗ ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದನಲ್ಲ, ಏನು ಮರ್ತಿದ್ದಾನೆ ಹನುಮಂತ? ಈಗ ನನಗೊಬ್ಬ ಸ್ವಾಮಿ ಇದ್ದಾನೆ ಅಂತ ಮರ್ತಾ ಬಿಟ್ಟೆ. ಈಗ ಇವತ್ತು ಇದ್ರೆ ಸೈನ್ಯದಲ್ಲಿ ಇರ್ತಾರೆ, ಆರ್ಮಿಯಲ್ಲಿ ಇರ್ತಾರೆ, ಅವ್ರು ಹೇಳ್ತಾ ಕಮಾಂಡರ್ ಹೇಳ್ತಾನೆ, ಹಾಂ ಮುಂದೆ ಹೋಗಿ ಅಂತ ಹೇಳಿಬಿಡ್ತಾನೆ. ತಮಾಷೆ ಹೋಗಲೇಬೇಕು ಅವರು, ಹೋಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಅವರು ಹೋಗಿ ಇವರೇ ಶೂಟ್ ಮಾಡ್ತಾರೆ, ಹೋಗದೆ ಹೋದ ಮುಂದೆ ಅಪಾಯ ಇರಬಹುದು, ಶತ್ರುಗಳು ಗುಂಡು ಹೊಡಿತಾ ಇರ್ತಾರೆ. ಇವ್ರು ಹೇಳ್ತಾನೆ ಹೋಗಿ ಅಂತ ಹೇಳಿಬಿಡ್ತಾನೆ, ಹೋಗಲೇಬೇಕು ಇವರು. ಇಲ್ಲದ ಹೋದ್ರೆ ಅಲ್ಲಿ ಸಾಯ್ರು ಇಲ್ಲೇ ಸಾಯ್ತಾನೆ ಅಷ್ಟೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅವರೆಲ್ಲ ಶತ್ರುಗಳನ್ನು ಕೊಲ್ಲಬೇಕು ಅಂತ ಎಷ್ಟು ಜೋರಾಗಿ ಅವ್ರಿಗೆ ಅಪೇಕ್ಷೆ ಇದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಅಧಿಪತಿ ಕೊಟ್ಟ ಅಪ್ಪಣೆಯನ್ನು ಪಾಲಿಸಲೇಬೇಕು ಅನ್ನೋ ನಿಯಮ ಅವರಿಗೆ. ಆಗ ಅವನು ಸತ್ರ ಹುತಾತ್ಮ ಗೆದ್ರೆ ದೊಡ್ಡ ಸನ್ಮಾನಕಾರ್ಹನಾಗಿ ಬಿಡ್ತಾನೆ. ಅದು ಸೋಲಿನಲ್ಲೂ ಅರ್ಥ ಇದೆ, ಗೆಲುವಿನಲ್ಲೂ ಅರ್ಥ ಇದೆ. ಆಗ ಹೋದ್ರೆ ಹೋದ್ರೆ ಮಾತ್ರ ಇವರಿಂದನೇ ಅವನು ಬಲಿಯಾಗಿ ಬಿಡ್ತಾನೆ. ಅದನ್ನ ಅರ್ಥ ಮಾಡ್ಕೋಬೇಕು. ಮುಂದೆ ಏನೇ ಇರಲಿ ನಾವು ಹೋಗಲೇಬೇಕು. ನಮ್ಮಂತೆ ಇರತಕ್ಕಂಥ ಒಬ್ಬ ಅಧಿಕಾರಿಯ ಮಾತನ್ನು ನಾವು ಕೇಳೋದಾದರೆ ಭಗವಂತನ ಮಾತನ್ನು ನಾವು ಕೇಳೋದಕ್ಕೆ ಹಿಂಜರಿದ್ರೆ ಗತಿಯೇನಾಗಬೇಕು? ಆದ್ರಿಂದನೇ ಅರ್ಜುನ, ನೀವು ಅರ್ಜುನ ಮಾತಾಡಿದ್ದೇನೆ, ನಾನು ಯುದ್ಧ ಮಾಡೋದಿಲ್ಲ, ಬಿಟ್ಟು ಹೋಗ್ಬಿಡ್ತೇನೆ ಅಂದ್ರೆ ಇಂಡಿಪೆಂಡೆಂಟ್ ಇಳ್ಕೊಂಡಾಗಾಯ್ತಲ್ಲ. ಈಗ ನಾವು ಬಿಟ್ಟು ಹೋಗ್ಬಿಡ್ತೇನೆ ಅಂತ ಹೇಳಿ ಧೈರ್ಯ ಉಂಟಾ? ಈಗ ಸಾಧ್ಯ ಇಲ್ಲ. ಎಲ್ಲ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಅದು 12 ಗಂಟೆ ಹೊತ್ತಿರ ಅಡವೆಯಲ್ಲಿ ಬಸ್ ಹೋಗ್ತಾ ಇರುತ್ತೆ. ಡ್ರೈವರ್ ಇದ್ದಕ್ಕಿದ್ದಾರೆ ಮನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಕೂತು ಗತಿಯೇನಾಗಬೇಕು. ಅದೇ ಸ್ಟಾಪ್ ಆಗ್ಬಿಟ್ಟು ಬೇರೆ ಕಾರ್ದ ಮನೆಗೆ ಹೋಗ್ತೀನಿ ಅಂತ ಕೇಳಿದ್ರೆ ಯಾಕೆ ಹೋಗ್ತೀಯ, ಯಾರು ನೀನು ಅಂತ ಕೇಳ್ತೀವಿ. ಎಲ್ಲ ಬಂದ್ಬಿಡ್ತಾರೇನೀಗ ಅವ್ಲಕ್ಕೆ ಯಾರೇ ರೇಟಲ್ಲಿದೆ ಹೋಗ್ಲಿಕ್ಕೆ ನಿಮಗೀಗ? ಡ್ರೈವರ್ ಆಗಿ ಬಂದ್ರೆ ಮನೆ ತಪ್ಪಿಸಿ ನಮ್ಮನ್ನೆಲ್ಲ ತಲುಪಿಸ್ತಾ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಾನು ಇಷ್ಟ ಅಂದರೆ ಇಷ್ಟ ಪ್ರಶ್ನೆ ಇಲ್ಲ. ಡ್ರೈವರ್ ಅಂತ ಆದಮೇಲೆ ವಸಿ ಬಂದ ಮೇಲೆ ನೀನು ಅದರಂತೆ ನಡಿಬೇಕೆ ಹೊರತು ಬೇರೆ ಮಾಡಕ್ ಬರೋದಿಲ್ಲ. ಅರ್ಜುನ ಬಂದಿರೋದು ಹಾಗೆ, ಈಗ ಅರ್ಜುನ ಬಂದಿರೋದು ಹಾಗೆ ಹದ್ದನ್ನು ಮರೆತು ಬಿಟ್ಟಿದ್ದಾನೆ. ಈಗ ಅವ ಕಷ್ಟ ಯುದ್ಧ ಮಾಡೋದಿಲ್ಲ ನಾನೀಗ, ಅವೆಲ್ಲ ಯಾರು ಕೇಳೋದು ಈ ಮಾತನ್ನ? ಅಂದ್ರೆ ನೀನೀಗ ಆತ್ಮವನ್ನ ಆಗ್ತಾ ಇಲ್ಲ, ಈಗ ದೇವರನ್ನ ಮರೆತು ಬಿಟ್ಟಿದ್ಯಾ, ಏನ್ ಬೇಕಾದ್ರೆ ಮಾಡ್ತೇನೆ ಅಂತ ತಿಳ್ಕೊಂಡಿದ್ಯಾ? ತಪ್ಪದು, ದೇವರನ್ನ ಹೇಗೆ ಮಾಡಿಸ್ತಾನೋ ಹಾಗೆ ಮಾಡ್ತೇನೆ ಅಂತ ತಿಳ್ಕೊಂಡು ಮಾಡಬೇಕೆ ಹೊರತು ಬೇರೆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ. ಎಷ್ಟರ್ಥ ಇದೆ? ಎಷ್ಟೋ ಜನ ಹೇಳ್ತಾರೆ, ಏನ ಇಂತ ಆರ್ಡರ್ ತಂದು ಬಿಟ್ಟಿದ್ದೇನೆ, ಅದಕ್ಕೆ ನಾನೇನ್ ಮಾಡಲಿ? ನಾನು ಪರಾಧೀನ, ಅವ್ರು ಕೊಟ್ಟ ಡೆಲಿವರಿ ಮಾಡಲೇಬೇಕಲ್ಲ, ಯಾರು ಭಯ ಇಲ್ಲ ಅವನನ್ನು. ಆದ್ರೆ ಅವನೇ ಸ್ವಂತ ಬುದ್ಧಿಯಿಂದ ಏನೋ ಆರ್ಡರ್ ಕೊಡದೆ ಹೋಗಿಬಿಟ್ರೆ ಇವನಿಗೆ ಆಗೋ ಶಿಕ್ಷೆ ಬದಲು ಅವನಿಗೆ ಆಗಿಬಿಡುತ್ತೆ, ಕೊಡದೆ ಹೋಗಿ ದೊಡ್ಡ ತಪ್ಪಾಗುತ್ತೆ. ಅರ್ಜುನ ಈಗ ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಅರ್ಜುನ ಎಲ್ಲಿ ತಪ್ಪಿದ್ದಾನೆ ಗೊತ್ತಾಗುತ್ತೆ. ಒಂದು ಕಡೆಗೆ ಅವನು ರಾಜನೂ ಅಲ್ಲ, ಅರ್ಜುನ ರಾಜನೂ ಅಲ್ಲ, ಯುವರಾಜನೂ ಅಲ್ಲ. ಅಂದಮೇಲೆ ನಾ ಯುದ್ಧ ಮಾಡಿದ್ರೆ ರೈಟ್ ಎಲ್ಲಿ ಬಂತ ತನಗೀಗ? ಯುವರಾಜನಿಗೆ ರೈಟ್ ಇಲ್ಲ, ಮಹಾರಾಜ ಹೇಳ್ದೆ ಕೇಳಬೇಕು. ಯುವರಾಜನಿಗೆ ರೈಟ್ ಇಲ್ಲ, ಮಹಾರಾಜ ಹೇಳ್ದೆ ಕೇಳಬೇಕು. ಯುವರಾಜ ಭೀಮಸೇನ, ಮಹಾರಾಜ ಧರ್ಮರಾಜ, ಅವ್ರು ಯುದ್ಧ ಮಾಡ್ತಾ ಇದ್ದಾರೆ, ನಾನು ಯುದ್ಧ ಮಾಡೋದಿಲ್ಲ, ಏನರ್ಥ ಇದಕ್ಕೆ? ಅಂದ್ರೆ ಸ್ವಾಮಿತ್ವವನ್ನು ಮರ್ತಾಗಾಯ್ತಾರೆ, ತನ್ನಲ್ಲೇ ತಂದುಕೊಂಡಾಗಾಯ್ತಲ್ಲ ಅರ್ಜುನ. ಈಗ ಅದಕ್ಕಿಂತ ಹೆಚ್ಚೆ ಕೃಷ್ಣ ಇದ್ದಾನೆ, ಕೃಷ್ಣ ರಥವೋಡಿಸಿ ಯುದ್ಧಕ್ಕೆ ಅಂತ ಬಂದರೆ ನಾನು ಬರೋದಿಲ್ಲ ಅಂತ ಕೇಳಿದರೆ ಕೃಷ್ಣನಿಗೆ ಗೈಡ್ ಮಾಡಿದಾಗಾಯ್ತಲ್ಲ ಅರ್ಜುನ. ಈಗ ಹೋಗಿ ಕೃಷ್ಣ ವಿಷಯ ಅರ್ಜುನ ಗೊತ್ತಿಲ್ಲ ಅಂತಲ್ಲ, ನಾನು ಬೇಕೋ ನನ್ನ ಸೈನ್ಯ ಬೇಕು ಅಂತ ಕೇಳಿದರೆ ನೀನು ಬೇಕು ಅಂತ ಆರಿಸ್ಕೊತಾನೆ. ಅರ್ಜುನ ನಾನು ಯುದ್ಧ ಮಾಡೋದಿಲ್ಲಪ್ಪ, ಶಸ್ತ್ರಾಸ್ತ್ರ ತರೋದಿಲ್ಲ ಅಂತ ಕೇಳಿದರೆ ನೀನು ಯಾರು ಗೊತ್ತಿದ್ದ ಕೃಷ್ಣ, ಸುಮ್ಮನೆ ಮಾತಾಡಿಸ್ಬೇಡ ನನ್ನನ್ನು. ನೀನು ಶಸ್ತ್ರ ಹಿಡಬೇಕಾ ಗೆಲ್ಲಿಸ್ಬೇಕಾದ್ರೆ? ನೀನು ಯುದ್ಧ ಮಾಡಬೇಕಾ? ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಕೂತ್ರು ಸಾಕು, ನನ್ನ ಕಡೆ ಬಂದ್ರೆ ಸಾಕು, ಎದ್ದು ಬಿಡ್ತೇನೆ. ಇಷ್ಟೆಲ್ಲ ಮಾತಾಡಿದ ಅರ್ಜುನ ಇವತ್ತು ನಾನು ಯುದ್ಧ ಬಿಡ್ತೇನೆ ಅಂತ ಕೇಳಿದರೆ ಅದಿಷ್ಟು ಮರ್ತಿದ್ದಾನಂತಾಯ್ತಲ್ಲ. ಈಗ ಅದು ನೆನೆಸ್ತಾನೆ ಭಗವಂತ, ಆತ್ಮವಾನ್ ಭವ, ನೀನು ನಾನು ಭಗವನ್ ನಿನ್ನನ್ನೇ ಸ್ವಾಮಿ ಅಂತ ತಿಳ್ಕೊಂಡ್ಬಿಡಬೇಡ, ನಿನಗೊಬ್ಬ ಸ್ವಾಮಿಯಾಗಿ ಭಗವಂತ ಇದ್ದಾನೆ ಅಂತ ತಿಳ್ಕೊ, ಅವಾಗ ನೋಡೋ ರೀತಿನೇ ಬೇರೆ ಆಗಿಬಿಡುತ್ತೆ. ಅದನ್ನು ಎಷ್ಟೋ ಹೇಳ್ತಾರೆ, ನಾನೇ ಪಾಸ್ ಆಗಿದ್ದು ಏನು ಮಾಡ್ತಿದ್ದೆ ಗೊತ್ತಾ ಅಂತ ಹೇಳ್ತಾನೆ. ಅದೀಗ ಆಗಿಲ್ಲ ಅಂತ ಒಪ್ಕೊಂಡಿದ್ದಾನೆ ಅಂತ ಅರ್ಥ. ಅದಕ್ಕೆ ನಾನೇ ಪಾಸ್ ಆಗಿದ್ದು ಏನು ಮಾಡ್ತಿದ್ದೇನೆ ಗೊತ್ತಾ ಅಂತ ಅರ್ಥ ಏನೋ, ನಾನು ಪಾಸ್ ಆಗಿಲ್ಲ ಅಂತ ಅವನು ಗೊತ್ತಿದೆ ಈಗ ಅಂತಲೂ ಅರ್ಥ. ಅದಕ್ಕೆ ಅರ್ಜುನನಿಗೆ ಧರ್ಮರಾಜ ಹೇಳಬೇಕಾದ ಮಾತು ಅಲ್ಲ, ಭೀಮಸೇನ ಹೇಳಲಿಲ್ಲ, ತಾನು ಮಾತ್ರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಎಷ್ಟು ದಾರಿ ತಪ್ಪಿ ಅರ್ಜುನ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಭಗವಂತ ಎಚ್ಚರಿಸಿದ. ಮುಂದಿನ ಶ್ಲೋಕ ನೋಡಿದ್ದೇವೆ, ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಹಾಗಿದ್ದರೆ ಕರ್ಮಾಚರಣೆ ಮಾಡಿ ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮೀಮಾಂಸಕರು ಒಂದು ಕಡೆಗೆ, ಜ್ಞಾನ ಮಾರ್ಗವನ್ನು ಹಿಡಿದು ಮೋಕ್ಷಕ್ಕೆ ಹೋಗ್ತಕ್ಕಂತಹ ನಿನ್ನ ಭಕ್ತರು ಒಂದು ಕಡೆಗೆ, ಇವರಿಬ್ಬರಲ್ಲಿ ನೀನು ಅವಿಪಶ್ಚಿತ ಅಂತ ಅವರನ್ನು ಬೈದಿದ್ದಿ ಕೃಷ್ಣ, ಅವ್ರು ತಿಳುವಳಿಕೆ ಇಲ್ಲದವರು ಅಂತ ಹೇಳಿದ್ದಿ. ಆದ್ರೆ ತಿಳುವಳಿಕೆ ಇಲ್ಲದವ್ರು ಯಾಕೆ ಆಗ್ತಾರ ಅವರು? ನಿನ್ನ ಪ್ರಶ್ನೆ ಉತ್ತರ ಬಂದಿದೆ, ಅವರಿಗೆ ಕರ್ಮಾಚರಣೆ ಸ್ವರ್ಗ, ನಮಗೆ ಜ್ಞಾನ ಮೋಕ್ಷ, ನಮಗೆ ಒಂದಿದೆ ಅವರಿಗೊಂದಿದೆ, ನಮಗೊಂದಿಲ್ಲ ಅವ್ರಿಗೊಂದಿಲ್ಲ, ಈ ಗುರಿಯಲ್ಲೂ ಒಂದು ನಮಗಿದೆ ಒಂದು ಅವರಿಗಿಲ್ಲ, ಮತ್ತೆ ನಾವು ಅವರು ಸಮಾಯಿ ಬಿಡ್ತೇವಲ್ಲ, ಅವ್ರ ಜ್ಞಾತಿ ತಿಳುವಳಿಕೆ ಇಲ್ಲದವರು ಅಂತ ಕರಿಬೇಕು ಅಂದ್ರೆ ಭಗವಂತ ಹೇಳ್ತಾರೆ, ನಾನು ಹೇಳಿದ್ದು ನಿಜ ಅರ್ಜುನ, ಅವ್ರ ತಿಳುವಳಿಕೆ ಇಲ್ಲದವರೇ. ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಮೀಮಾಂಸಕರು ಯಜ್ಞಯಾಗಾದಿಗಳನ್ನು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ, ಇವರು ಬ್ರಹ್ಮಚಿಂತನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ, ಅವರಿಗೆ ಸ್ವರ್ಗ ಅಷ್ಟೇ ಸಿಗುತ್ತೆ, ಆ ಸಿಕ್ಕ ಸ್ವರ್ಗ ಮತ್ತೆ ಹೋಗಿಬಿಡುತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಆದರೆ ಮೋಕ್ಷಕ್ಕೆ ಹೋದ ನನ್ನ ಭಕ್ತರಿದ್ದಾರಲ್ಲ, ಅವರು ವಾಪಸ್ ಬರೋದೇ ಇಲ್ಲ, ಸುರಕ್ಷಿತ ಅಲ್ಲೇ ಇರ್ತಾರೆ. ಮತ್ತು ಈ ಸ್ವರ್ಗ ಸುಖಕ್ಕಿಂತ ಇಮ್ಯಾಜಿನ್ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಹೆಚ್ಚಿನ ಸುಖ ಅನುಭವಿಸ್ತಾರೆ ಅವರು. ಅವರ ಸುಖ ಪೂರ್ಣ, ಅವರು ಹೋದ ಲೋಕ ನಿತ್ಯ. ಸ್ವರ್ಗ ಪೂರ್ಣ ಅಲ್ಲ, ಸ್ವರ್ಗ ನಿತ್ಯನೂ ಅಲ್ಲ, ಅನಿತ್ಯವಾದ ಅಪೂರ್ಣವಾದ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮೀಮಾಂಸಕರಲ್ಲಿ, ನಿತ್ಯವಾದ ಪೂರ್ಣವಾದ ಮೋಕ್ಷಕ್ಕೆ ಹೋಗ್ತಕ್ಕಂಥ ನನ್ನ ಭಕ್ತರಲ್ಲಿ, ಇಬ್ಬರಿಗೂ ಕೂಡ ಹಾಗೆ ನಾವು ಸಮೀಕರಣ ಮಾಡೋಕ್ಕೆ ಬರೋದಿಲ್ಲ ಅಂತ ಭಗವಂತ ಹೇಳಿದ್ದಾರೆ. ಅವರದು ದಾರಿ ತಪ್ಪಿತ್ತು, ಮತ್ತೆ ಹಿಡಿದದ್ದೇನು? ಅದೇ ವೇದ ಹಿಡಿದಿದ್ದಾರೆ, ಇದು ಸಮಸ್ಯೆ ಆಗಿತ್ತು. ಅದೇ ವೇದ ಹಿಡಿದು ಅಲ್ಪ ಫಲ ತಗೊಂಡ್ರು, ಅದೇ ವೇದ ಹಿಡಿದು ಮಹತ್ಫಲ ತಗೊಂಡ್ರು. ಆದ್ದರಿಂದ ಅವರು ಮೂರ್ಖರು, ಅವರು ಬುದ್ಧಿ ಇಲ್ಲದವರು ಎಂಬುದು ಸರಿಯಾದ ಮಾತು. ಬುದ್ಧಿ ಇಲ್ಲದವರವರು, ಇವರು ಬುದ್ಧಿ ಇರತಕ್ಕಂಥವರು. ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದರೆ ಸರಿ ಕೆಲವಿರ್ತಾರೆ. ಒಬ್ರು ಕಲರ್ ಟಿವಿ ಇರುತ್ತೆ, ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಇರುತ್ತೆ, ಒಬ್ರು ಪಕ್ಕದಲ್ಲೇ ಬ್ಲಾಕ್ ಆ್ಯಂಡ್ ವೈಟ್ ಒಂದು ಕಲರ್ ಟಿವಿ. ಯೋಚನೆ ಮಾಡಿ, ಈಗ ಪುಣ್ಯಕ್ಕೆ ಬ್ಲಾಕ್ ಕಲರ್ ಟಿವಿ ಇಟ್ಟು ಬ್ಲಾಕ್ ಆ್ಯಂಡ್ ವೈಟ್ ಟಿವಿನ ಇಟ್ಕೊಳ್ಳೋಕೆ ಹೋಗೋದಿಲ್ಲ, ನಾವು ಇಟ್ಕೊಂಡಿದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಇಟ್ಕೊಂಡಿದ್ರೆ ಕೆಲವು ಇಟ್ಕೊಂಡಿದ್ರೆ ಯೋಚನೆ ಇಲ್ಲ. ಯಾಕೆ ಗೊತ್ತಾ? ಬ್ಲಾಕ್ ಕಲರ್ ಟಿವಿಲಿ ಬ್ಲಾಕ್ ಆ್ಯಂಡ್ ವೈಟ್ ಬರಲಿಕ್ಕೆ ಬರುತ್ತೆ, ನಮಗೆ ಕಲರ್ ತೆಗಲಿಕ್ಕೆ ಬರುತ್ತೆ, ಅದರೊಳಗೆ ಬ್ಲಾಕ್ ಆ್ಯಂಡ್ ಟಿವಿನ ಕಲರ್ ಹಾಕ್ಲಿಕ್ಕೆ ಬರೋದಿಲ್ಲ. ಮತ್ತೆ ಅರ್ಥ ಮಾಡಿಕೊಂಡ್ರೆ ಕಲರ್ ಟಿವಿ ಎರಡು ಪರ್ಪಸ್ ಸರ್ವ್ ಮಾಡುತ್ತೆ, ಬ್ಲಾಕ್ ಆ್ಯಂಡ್ ವೈಟ್ ಟಿವಿ ಒಂದು ಮಾತ್ರ ಸರ್ವ್ ಮಾಡುತ್ತೆ. ಈ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೋಕ್ಷಕ್ಕೆ ಹೋಗ್ತಕ್ಕಂಥವ್ರಿಗೆ ಎರಡು ಸುಖನೂ ಇದೆ, ಸ್ವರ್ಗ ಸುಖನೂ ಇದೆ, ಮೋಕ್ಷ ಸುಖನೂ ಇದೆ. ಸ್ವರ್ಗ ಸುಖ ಇದ್ದವ್ರಿಗೆ ಮೋಕ್ಷ ಸುಖ ಇಲ್ಲೇ ಇಲ್ಲ ಅನ್ನು ಈಗ ಅರ್ಥ ಮಾಡ್ತೇವೆ. ಕಲರ್ ಟಿವಿ ಅಂದ್ರೆ ಬಾಯಿ ಬಿಡೋ ನಮಗೆ ತಕ್ಷಣ ಅರ್ಥ ಆಗುತ್ತೆ, ಓ ಮೋಕ್ಷಕ್ಕೆ ಹೋಗ್ಬೇಕಾಗಿದ್ರೆ ಹೊರತು ಈ ಮೀಮಾಂಸಕರಿಂದ ಸ್ವರ್ಗಗಳಿಗೆ ಹೋಗಬಾರ್ದು ಅನಿಸಿಬಿಡುತ್ತೆ. ಸ್ವರ್ಗ ಅಂಬೋದು ತೀರ ಸೀಮಿತವಾದದ್ದು, ಮೋಕ್ಷ ಸುಖದಲ್ಲಿ ಇನ್ಕ್ಲೂಡ್ ಆಗದೇ ಇರೋ ಸುಖನೇ ಇಲ್ಲ. ಇದು ಆಶ್ಚರ್ಯ. ಮೋಕ್ಷ ಸುಖದಲ್ಲಿ ಇನ್ಕ್ಲೂಡ್ ಆಗದೇ ಇರೋ ಸುಖಗಳೇ ಇಲ್ಲ, ಎಲ್ಲ ಸುಖನೂ ಸೇರ್ಕೊಂಡ್ಬಿಟ್ಟಿದೆ ಮೋಕ್ಷದೊಳಗೆ. ನಮ್ಮಲ್ಲೇ ಇದೆ ಪರ್ಮನೆಂಟು ಟೆಂಪರರಿ, ಎಷ್ಟು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಸ್ವರ್ಗ ಏನೇ ಇರಲಿ ಪರ್ಮನೆಂಟ್ ಅಲ್ಲ, ಟೆಂಪರರಿ. ಮೋಕ್ಷ ಪರ್ಮನೆಂಟ್. ಇಷ್ಟಕ್ಕೆ ಡಿಫ್ರೆನ್ಸ್ ಬಂದೋಯ್ತು. ಎಷ್ಟೋ ಜನ ಟೆಂಪರರಿ ಜಾಬ್ನಲ್ಲಿ ಇರ್ತಾರೆ, ತಿಂಗಳಿಗೆ 10,000, ಒಂದು ಪರ್ಮನೆಂಟ್ ಜಾಬ್ ಸಿಗುತ್ತೆ ತಿಂಗಳಿಗೆ 5,000. ಅದು ಬಿಟ್ಬಿಟ್ಟು 5,000 ಜಾಬ್ಗೆ ಬರ್ತಾನು. ಯಾಕೆ ಒಂದು 4-5 ತಿಂಗಳು 10,000 ತೊಗೊಳೋದಕ್ಕಿಂತ ಜೀವನ ಪೂರ್ತಿ 5,000 ತೊಗೊಳೋದು ವಾಸಿ ಅಲ್ವಾ? ತಕ್ಷಣ ಈ ಕಡೆ ಬರ್ತಾನೆ. ಯಾಕೆಂದ್ರೆ ಅದಕ್ಕಿಂತ ಕಂಪೇರ್ ಮಾಡಕ್ ಆಗೋದಿಲ್ಲ. ಆಗ ಪರ್ಮನೆಂಟ್ ಅನ್ನೋ ಒಂದೇ ಕಾನ್ಸೆಪ್ಟ್ ಕಡೆ ಬಂದ್ಬಿಡ್ತಾನೆ. ಎಟರ್ನಲ್ ಮೋಕ್ಷ ಇದೆ. ಇನ್ನು ಸಮ್ಮ ಫಲ ತಗೊಂಡು ಬಿಟ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯದಿ ಪಿತೃಲೋಕ ಕಾಮೋಭವತಿ. ಮೋಕ್ಷದ ವರ್ಣನೆಯನ್ನು ತುಂಬಾ ಜನ ಕೇಳಿರೋದಿಲ್ಲ. ಮೋಕ್ಷ ಅಂತ ಹೇಳಿದ್ರೆ ನಮಗೆಲ್ಲ ಭಯ ಆಗುತ್ತೆ. ಎಷ್ಟೋ ಜನಕ್ಕೆ ಅಲ್ಲಿ ಕೂಡ ಹಾಕ್ಬಿಡ್ತಾರೆ ಅಂತ ಕಾಣಿಸ್ತದೆ. ಪಾಪ ಜೈಲಿದ್ದಾಗಿರುತ್ತೋ ಏನು ಗೊತ್ತೆಯೋ, ಎಲ್ಲೆಲ್ಲಿ ಹೋಗಾಗಿಲ್ಲ ಅಂತ ಕಾಣುತ್ತೆ. ಅದೇ ವೃದ್ಧಾಶ್ರಮ ಅಂತ ಹೇಳಿದ್ನಲ್ಲ, ಮುದುಕರೆಲ್ಲ ಒಂದ್ ಕಡೆ ಹಾಕಿದ್ರೆ ಹಾಕಿಬಿಡ್ತಾರೆ ಅಂತ ಕಾಣಿಸ್ತದೆ. ಸದ್ಯ ಮೋಕ್ಷಕ್ಕೆ ಹೋಗಬಾರ ತಿಳ್ಕೊಂಡ್ಬಿಡ್ತೇನೆ. ಮೋಕ್ಷ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸುಖದ ಕಲ್ಪನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನ್ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇದೆ? ಅತ್ಯಂತ ಸುಖದ ಪರಾಕಾಷ್ಠೆ ಇದೆಯಲ್ಲ, ಅದರ ಮೇಲೆ ಇರತಕ್ಕಂಥದ್ದು ಮೋಕ್ಷ. ಸುಖ ಅಂತ ಹೇಳಿದ್ರೆ ಸಂಪೂರ್ಣ ಸುಖದ ಪರಿಪೂರ್ಣ ರೂಪವನ್ನು ಕಾಣುತ್ತೇನೆ. ಅದು ಅರ್ಥ ಮಾಡಿಕೊಂಡವರಿಗೆ ಸ್ವರ್ಗ ಸುಖ ಏನೂ ಅಲ್ಲ. ಸ್ವರ್ಗಕ್ಕೆ ಹೋದವರು ವಾಪಸ್ ಬರ್ತಾರೋ ಬಿಡ್ತಾರೋ ಯೋಚನೆ ಮಾಡಬೇಡಿ. ಸ್ವರ್ಗಾಧಿಪತಿಯ ಇಂದ್ರದೇವರೇ ಕೆಳಗೆ ಬರಬೇಕಾಗ, ಅವರೇ ವೆಕೇಟ್ ಮಾಡಬೇಕು ಒಂದು ದಿವಸ. ಅಂದಮೇಲೆ ಇನ್ನು ಸ್ವರ್ಗದ ವ್ಯವಸ್ಥೆ ಹೇಗಿರಬೇಕು ಯೋಚನೆ ಮಾಡಿ. ಸ್ವರ್ಗ ಎಷ್ಟು ಸೀಮಿತ. ಸ್ವರ್ಗಾಧಿಪತಿ ಇಂದ್ರ, ವೈಕುಂಠಾಧಿಪತಿ ನಾರಾಯಣ. ಇಂದ್ರದೇವರು ಎಷ್ಟೋ ಜನ ಇದ್ದಾರೆ, ವೆಕೇಟ್ ಮಾಡ್ತಾನೆ ಇರ್ತಾರೆ. ನಾರಾಯಣ ಒಬ್ಬನೇ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ಒಬ್ಬನೇ ಒಬ್ಬನು ಭಗವಂತನಾದ್ದರಿಂದ ಭಗವಂತನ ಲೋಕ, ಅಲ್ಲಿರೋ ಸ್ಥಿತಿ, ಅಲ್ಲಿರೋ ವೈಭವ ಜಗತ್ತಿನ ಊಹೆ ಮಾಡಕ್ಕೆ ಬರೋದಿಲ್ಲ. ಅಂಥ ಮೋಕ್ಷವನ್ನ ಅದೇ ವೇದ ಹಿಡ್ಕೊಂಡು ಪಡ್ಕೊಂಡಿಲ್ಲ ಅಂದ್ರೆ ಅವನು ದಡ್ಡ ಅಂತಾಗಲಿಲ್ವೇನು ಅರ್ಜುನ? ಹಾಗಿದ್ರೆ ಅರ್ಥ ಮಾಡ್ಕೋಬೇಕು. ಮನುಷ್ಯ ಜನ್ಮನೂ ಹಾಗೇನೆ. ಮನುಷ್ಯ ಜನ್ಮದಿಂದ ಇಹಲೋಕದ ಸುಖ ಸಂಪಾದನೆ ಮಾಡಕ್ಕೂ ಬರುತ್ತೆ. ಮನುಷ್ಯ ಲೋಕದಿಂದ ತತ್ವಜ್ಞಾನ ಸಂಪಾದನೆ ಮಾಡಕ್ಕೂ ಬರುತ್ತೆ. ಇವತ್ತು ನಾವು ಮಾಡ್ತಿರೋದೇನು? ಬರೀ ಇಹಲೋಕದ ಸುಖವನ್ನು ಮಾತ್ರ. ಆಶ್ಚರ್ಯ, ನಮ್ಮ ದೇಹಕ್ಕಿರೋ ಶಕ್ತಿ ಎಷ್ಟು ಗೊತ್ತಾ? ದೇಹಕ್ಕೆ ಮಾನವ ಜನ್ಮ ದೊಡ್ಡದು. ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಮತ್ತೊಮ್ಮೆ ಹುಟ್ಟಿ ಬರದಂತ ಸಾಧನೆ ಮಾಡೋ ಶಕ್ತಿ ಮನುಷ್ಯ ಜನ್ಮಕ್ಕಿದೆ. ಅದನ್ನ ಮಾಡ್ತಿರೋದೇನು ಅಂದ್ರೆ ಬರೀ ಈ ಲೋಕದಲ್ಲಿ ಕೆಲವು ದಿವಸಗಳ ಕಾಲ ಮಾತ್ರ, ಒಂದು 15 ವರ್ಷ ಓದೋದು, ಒಂದು 30 ವರ್ಷ ಕೆಲಸ ಮಾಡೋದು, 40 ವರ್ಷ ಪೆನ್ಷನ್ ತಗೊಳ್ಳೋದು ಇಷ್ಟೇ. ಇಷ್ಟು ಕ್ರಮ ದೇಹ ವಿನಿಯೋಗ ಆಗಿಬಿಟ್ರೆ ಗತಿ ಏನಾಗಬೇಕು? ಇದಕ್ಕೆ ಕೋಟಿ ಕೋಟಿ ಜನ್ಮಗಳ ಸಾಧನೆಯ ಫಲವಾಗಿ ಬಂದ ಈ ದೇಹವನ್ನ ಕ್ಷುಲ್ಲಕ ಫಲಕ್ಕೆಂದು ಉಪಯೋಗಿಸಬಾರದು. ಇದೇ ಇದರ ಅಂತರಾರ್ಥ. ಅಂದ್ರೆ ವೇದಗಳಂತಹ ಶಾಸ್ತ್ರ ಇಲ್ಲ, ಮನುಷ್ಯ ಜನ್ಮದಂತಹ ಸಾಧನ ಶರೀರ ಇಲ್ಲ, ಇವೆರಡು ನಮ್ಮ ಕಂಬೈನ್ ಆಗಿ ಸಿಕ್ಕಿರಬೇಕಾದ್ರೆ ಇದನ್ನ ನಾವು ಉಪಯೋಗ ಮಾಡಿಕೊಳ್ಳದೆ ಹೋದ್ರೆ ಎಷ್ಟು ತಪ್ಪಾಗುತ್ತೆ. ಆದ್ದರಿಂದ ನಾವು ಮೀಮಾಂಸಕರ ಸುಖದ ಕಲ್ಪನೆ ತೀರ ದಾರಿ ತಪ್ಪಿದ ಕಲ್ಪನೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರೆ ಬಿಟ್ಟುಬಿಡು ಅಂತ ಹೇಳಿ ಆಯ್ತು. ಮತ್ತೆ ಮುಂದೇನು ಮಾಡಬೇಕಾಗ? ಅದು ಭಗವಂತ ಹೇಳಿದ ಹೊಸ ವಿಚಾರವನ್ನು ಶುರುವಾಗುತ್ತಾಗ ಕೃಷ್ಣ ಇಷ್ಟೆಲ್ಲ ನಮಗೆ ಅರ್ಥವಾದ ಮೇಲೆ ಮುಂದಿನ ಶ್ಲೋಕ ಬಹಳ ಮುಖ್ಯವಾದ ಶ್ಲೋಕ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಹು ಮಾ ತೇ ಸಂಗೋಸ್ತ್ವ ಕರ್ಮಣಿ. ಇಡೀ ಗೀತೆಯ ಒಟ್ಟು ಸಂದೇಶವನ್ನೇ ಒಳಗಿಟ್ಟುಕೊಂಡಿರ್ತಕ್ಕಂಥ ಶ್ಲೋಕ ಇದು. ಇಡೀ ಭಗವದ್ಗೀತೆಯ ಸಾರ ಅಂದ್ರೂ ಅದೇ, ಕರ್ಮಯೋಗದ ಸಾರ ಅಂದ್ರೂ ಒಂದೇ, ಸಾಧನೆಯ ಸರ್ವಸ್ವ ಅಂದ್ರೂ ಅದೇನೆ. ಈ ಪ್ರಶ್ನೆ ಯಾತಕ್ಕೆ ಬಂತು ಯೋಚನೆ ಮಾಡಬೇಕು. ಭಗವಂತ ಹೇಳಿದ ಕಾಮಾತ್ಮನಃ ಸ್ವರ್ಗಪರಾಹ. ಮೀಮಾಂಸಕರು ಕಾಮಾತ್ಮರು, ಸ್ವರ್ಗವನ್ನು ಬಯಸ್ತಕ್ಕಂಥವರು. ಅದಕ್ಕೆ ಅವರಿಗೆ ವೇದಾರ್ಥ ತಿಳಿಯೋದಿಲ್ಲ ಅಂತ ಭಗವಂತ ಹೇಳಿಬಿಟ್ಟ. ಆಗ ಒಂದು ಪ್ರಶ್ನೆ ಶುರುವಾಯಿತು. ಈ ಹೇಳ್ತೀಯಲ್ಲ ಕೃಷ್ಣ, ಹಾಗಿದ್ರೆ ಫಲವನ್ನ ಅವ್ರು ಸ್ವರ್ಗವನ್ನು ಅಪೇಕ್ಷೆ ಪಡ್ತಾರೆ, ಅವರಿಗೆ ಬಯಕೆ ಇದೆ, ಅದಕ್ಕೆ ವೇದಾರ್ಥ ತಿಳಿಯೋದಿಲ್ಲ ಅಂತ ಹೇಳ್ತೀಯಲ್ಲ, ಅವ್ರ ಬಯಕೆ ಅಂತ ಹೇಳಬೇಡ, ವೇದದಲ್ಲಿ ಆ ಮಾತು ಬಂದಿದೆ ಅಂತ ನಮ್ಮ ಅನಿಸುತ್ತೆ. ವೇದ ತೆಗೆದು ನೋಡಿ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ, ಒಂದು ವೇದ ವಾಕ್ಯ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಸ್ವರ್ಗ ಕಾಮನೆ ಹೊಂದಿದವನು, ಸ್ವರ್ಗ ಬಯಸುವವನು ಜ್ಯೋತಿಷ್ಠೋಮ ಯಾಗದಿಂದ ಭಗವಂತನ ಆರಾಧನೆ ಮಾಡಬೇಕು ಅಂತಿದೆ. ಅಲ್ಲೇನಿದೆ ನೋಡಿ, ಜ್ಯೋತಿಷ್ಠೋಮ ಯಾಗದಿಂದ ಸ್ವರ್ಗ ಬಯಸುವವನು ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿದ ಮೇಲೆ, ಸ್ವರ್ಗ ಬಯಸುವವನು ಮಾಡಬೇಕು ಅಂತ ಹೇಳಿದ್ರಿಂದ ಸ್ವರ್ಗ ಬಯಸಬಹುದು ಅಂತಾಯ್ತಲ್ಲ. ಹಾಗಿದ್ರೆ ಅದು ವೇದಗಳಲ್ಲಿ ಸ್ವರ್ಗ ಬಯಸಕ್ಕೆ ಅಲೋ ಮಾಡಿದ ಮೇಲೆ ಸ್ವರ್ಗಪರಹ ಅಂತ ಬೈಬೇಕಾಕೆ ಅದನ್ನೀಗ? ತಪ್ಪಾಗಲಿಲ್ಲವೇ ಅಂತ ಪ್ರಶ್ನೆ ಬಂತು. ಒಳ್ಳೆ ಗಹನವಾದ ಪ್ರಶ್ನೆ ಇದು ಒಂದು. ಇಲ್ಲಿ ಅಲ್ಲಿ ಸಂಬಂಧಪಟ್ಟಂತೆ ಮಾತಿತ್ತು. ನಾವು ಹೊರಗೆ ಸುಮ್ಮನೆ ಓದಿಬಿಟ್ಟ ಶ್ಲೋಕ ಏನಾಗುತ್ತೆ? ಕರ್ಮಣ್ಣೇ ವಾಧಿಕಾರಸ್ತೆ ತೇ ಕರ್ಮಣಿಯೇವ ಅಧಿಕಾರ. ನಿನಗೆ ಕರ್ಮಾಚರಣೆ ಮಾಡೋದ್ರಿಂದಲ್ಲೇ ನಿನಗೆ ಅಧಿಕಾರ ಇದೆ ಹೊರತು ಮಾ ಫಲೇಶು ಕದಾಚನ, ಫಲಗಳನ್ನ ಅಪೇಕ್ಷೆ ಪಡುವುದರಲ್ಲಿ ಅಲ್ಲವೇ ಅಲ್ಲ. ಇದು ಪೂರ್ವಾರ್ಥದ ಅರ್ಥ. ಈ ಶ್ಲೋಕ ಇಷ್ಟೇ ತಗೊಂಡು ಬಿಟ್ಟಾಗ ಸಾಕಷ್ಟು ಗೊಂದಲ ಉಂಟು ಮಾಡುತ್ತೆ ಅಲ್ಲ, ಮಾಡಿ ಆಗಿಬಿಟ್ಟಿತ್ತು. ಎಷ್ಟೋ ಜನ ಇವತ್ತಿನ ದಿವಸ ಎಲ್ಲರೂ ಭಗವದ್ಗೀತೆನ ಹೊಗಳಿದ್ದಾರೆ ಅಂತ ತಿಳ್ಕೊಂಡ್ಬಿಡಬೇಡಿ. ಬಯ್ಯೋರು ಇದ್ದಾರೆ, ಇವತ್ತಿನ ಕಾಲದಲ್ಲಿ ಬಯ್ಯೋರು ಇದ್ದಾರೆ, ಬಾಯಿ ಬಂದ ಬಯ್ಯೋರು ಇದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಪೇಪರ್ಗಳು ಆಗಾಗ್ಗೆ ಬರ್ತಾ ಇರುತ್ತೆ, ಕೆಲವು ದೊಡ್ಡ ಗಲಾಟೆ ಎಬ್ಬಿಸಿದ್ರೆ ಅದರ ಮೇಲೆ. ಇವತ್ತು ಪುಸ್ತಕನೂ ಇದೆ, ಭಗವದ್ಗೀತೆ ಮತ್ತು ಮಾರ್ಕ್ಸ್ವಾದ ಅಂತ ಒಂದು ಪುಸ್ತಕ ಇದೆ. ಅದರಲ್ಲಿ ಶ್ಲೋಕದ ಬಗ್ಗೆ ಭಾರಿ ಭಾರಿ ತೀಕ್ಷ್ಣವಾದ ವಿವರಣೆಯನ್ನ ಮಾಡ್ತಾನೆ. ಅದು ಹೇಳೋದೇನು ಗೊತ್ತಾ ಅದರ ಮೇಲೆ ನೋಡಿ, ಭಗವಂತ ಹೇಳ್ತಾನಂತೆ, ಕರ್ಮಣ್ಣೇ ವಾಧಿಕಾರಹಾತೆ, ನೀವು ಕರ್ಮಾಚರಣೆ ಅಷ್ಟೇ ಮಾಡಬೇಕು, ನೀವು ಕೆಲಸ ಅಷ್ಟೇ ಮಾಡಬೇಕು, ಫಲ ಕೇಳಬಾರದು, ಸಂಬಳ ಗಿಂಬಳ ಕೇಳಬಾರದು. ನೋಡಿದ್ಯಾ, ಇಡೀ ಶೋಷಣೆಯ ಮೂಲಭೂತವಾದ ಮಾತು ಎಲ್ಲಿ ಬಂದಿದೆ ಅಂದ್ರೆ ಭಗವಂತನ ಬಾಯಲ್ಲೇ ಬಂದಿದೆ. ಭಗವಂತ ಶುದ್ಧ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾನೆ ಜನಗಳನ್ನ. ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡದೆ ಹೋದ್ರೆ ಹಾಗೆ ತಾನು ಹೇಳಿಬಿಟ್ಟಿದ್ದಾನೆ. ಪುಣ್ಯಕ್ಕೆ ಇವ್ರು ಕೆಲಸ ಮಾಡಿ ಸಂಬಳ ಕೊಡೋದಿಲ್ಲ, ಆದ್ರೆ ಭಗವಂತ ಅನೌನ್ಸ್ ಮಾಡಿದ್ದಾನೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಸಮಸ್ಯೆ. ಇವ್ರು ಕೊಡ್ತೇವೆ ಅಂತ ಅನೌನ್ಸ್ ಮಾಡಿ ಕೊಡದೆ ಹೋಗ್ಬೋದು ಕೆಲವು ಸಲ. ಭಗವಂತ ಹೇಳ್ಬಿಟ್ಟಿದ್ದ ಸಂಬಳ ಕೇಳಲೇಬೇಡಿ, ನೀವೀಗ ಫಲ ಕೇಳಲೇಬೇಡಿ, ನೀವು ರೈಟೇ ಇಲ್ಲ, ಮತ್ತೆ ಕೆಲಸ ಮಾಡೋದಕ್ಕೆ ಮಾತ್ರ ನೀವು ಎಲಿಜಿಬಲ್ಲೇ ಹೊರತು ಸಂಬಳ ಕೇಳೋದಕ್ಕೆ ಅಲ್ವೇ ಇಲ್ಲ ಅಂತ ಭಗವಂತ ಹೇಳ್ತಾನಲ್ಲ. ಇದೆಂಥ ಗೀತೆ ಇದು, ಕಾರ್ಮಿಕರಿಗೆ ಪ್ರತಿಗಾಮಿಯಾದಂಥ ಒಂದು ಸಂದೇಶ ಕೊಡ್ತಾ ಇದೆ. ಇವತ್ತೆಲ್ಲ ಶೋಷಣೆಗಳಿಗೆ ಮೂಲ ಭಗವದ್ಗೀತೆಯ ಶೋಕವೇ ಆಗಿದೆ ಅಂತ ಹೇಳಿ ಸಾಕಷ್ಟು ಅದ್ರ ಗಲಾಟೆ ಮಾಡಿದವರಿದ್ದಾರೆ. ಈಗ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ಗಲಾಟೆ ಮಾಡಿಲ್ಲ, ಯಾಕಂದ್ರೆ ಅರ್ಥನೇ ಆಗಿಲ್ಲ, ಅದು ಕೆಲವು ಓದೇ ಇಲ್ಲ, ಒಂದು ಸಮಸ್ಯೆ. ಅರ್ಥನೂ ಆಗಿಲ್ಲ, ಯೋಚನೆ ಇಲ್ಲ, ಅರ್ಥವಾದ್ರೆ ನಮಗೆ ಆಗ ಅನಿಸುತ್ತೆ. ಅದು ಬೈದಿದ್ದಾರೆ ಬಿಟ್ಟಿದ್ರೆ ಬಿಟ್ಟುಬಿಡಿ, ಮೇಲ್ನೋಟಕ್ಕೆ ಏನು ಅರ್ಥ ಕೊಡುತ್ತೆ ಇದು? ಅರ್ಥ ಕೊಡುತ್ತೆ. ಅವ್ರು ಬೈದಿದ್ರೊಳಗೆ ಒಂದು ಕಾರಣ ಇದೆ, ಮೇಲ್ನೋಟಕ್ಕೆ ಕಾಣುತ್ತೆ. ಅದಕ್ಕಿಂತ ಹೆಚ್ಚಾಗಿ ಭಗವದ್ಗೀತೆಗೆ ಭಾಷ್ಯ ಬರೆದ ತುಂಬಾ ಜನ ಅದೇ ಅರ್ಥವನ್ನೇ ಬರೆದಿದ್ದು ಕೂಡ, ಹಾಗೇನೆ ಅದೇ ಅರ್ಥವನ್ನೇ ಬರೆದು. ಸೊ ಬೈಲಕ್ಕೆ ಅನುಕೂಲ ಆಯ್ತು ಅವರಿಗೀಗ. ಅದು ಅರ್ಥ ಆಗಲ್ಲ ಅಂತ ಯಾರಾದರೂ ಅಂದ್ರೆ, ನೋಡಿ ನಿಮ್ಮನೇ ಬರೆದಿದ್ದಾರೆ ನೋಡಿ, ಅರ್ಥ ತೋರಿಸ್ಬಿಡ್ತಾರೆ. ನಿಮ್ಮನೇ ಅರ್ಥ ಬರೆದಿದ್ದಾರೆ, ಕರ್ಮಾಚರಣೆ ಮಾಡಿ ಅಷ್ಟಕ್ಕೆ ಮಾತ್ರ ನಿಮ್ಮ ಹಕ್ಕು, ಕೆಲಸ ಮಾಡಲಿಕ್ಕಲ್ಲ. ತಪ್ಪಾಗಲಿಲ್ಲ ಇದು ಒಂದು. ಅದ್ರ ಪ್ರಕಾರ ಹೇಳೋದಾದ್ರೆ ಏನಾಗುತ್ತೆ ಗೊತ್ತಾ, ಇದು ಒಂದು ಯಾರೋ ಬೆಂಗಳೂರಿಗೆ ಬಂದ, ಸ್ವಲ್ಪ ದುಡ್ಡಿತ್ತು, ಪಾಪ ಇಷ್ಟದಲ್ಲಿ ಕೂತ್ಕೊಂಡ, ಬೆಂಗಳೂರು ನೋಡಬೇಕು ಅನಿಸಿತ್ತು, ಬೆಂಗಳೂರು ತೂರು ಹೊಡಿ ಅಂತ ಹೇಳ್ಬಿಟ್ಟು ಹಾಲು ಬೆಂಗಳೂರು ಓಡಾಡ್ಬಿಡು ಅಂತ ಹೇಳಿದ. ಖುಷಿ ಆಯ್ತಪ್ಪ, ಒಳ್ಳೆ ಗಿರಾಕಿ ಸಿಕ್ಕ ಅಂತ ಇಡೀ ದಿವಸ ಹಚ್ಚಿಬಿಟ್ಟ. ಪಾಪ ಬೆಳಿಗ್ಗೆ 6 ರಾತ್ರಿ 12 ಸುತ್ತಿಷ್ಟ, ಆಮೇಲೆ ಇಳಿಯ ಜಾಗ ಬಂದು ಇಳಿದು ಬಿಟ್ಟ. ಇಳಿದು ಹೊರಟ ಮುಂದಕ್ಕೆ ಅವನು, ಸ್ವಾಮಿ ದುಡ್ಡು ದುಡ್ಡು ಅಂತ ಕೇಳಿದ. ಓ ಏನು ದುಡ್ಡು ಕೇಳ್ತಾ ಇದೀಯಾ, ಯಾರು ಹೇಳಿದ್ರೆ ನಿನಗೆ? ಭಗವದ್ಗೀತೆ ಓದಿಲ್ಲ ನೀನು ಹಾಗಿದ್ರೆ? ಕರ್ಮಣ್ಣೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚ. ರಿಕ್ಷ ಇಟ್ಟ ಮೇಲೆ ಹೇಳಿದಲ್ಲಿ ಓಡಿಸ್ಬೇಕೇ ಹೊರತು ಹಾಗೆಲ್ಲ ದುಡ್ಡು ಗಿಟ್ಟು ಕೇಳಬಾರದು ಮಾರಾಯ. ಭಗವದ್ಗೀತೆ ಓದು, ಇನ್ಮೇಲಾದ್ರೂ ಓದು, ಕೊನೆ ಪಕ್ಷ ಇನ್ಮೇಲಾದ್ರೂ ಓದು ಅಂತ ಕಳಿಸ್ಬಿಟ್ರೆ ಏನ್ ಮಾಡ್ಬೇಕು ಅದಕ್ಕೆ? ಮುಳುಗೋಗ್ತಾರೆ ಎಲ್ಲ. ಪುಣ್ಯಕ್ಕೆ ಬೇರೆ ಓದಿ ಗೀತೆ ಓದದೇ ಇರೋದೇ ಒಳ್ಳೇದು ಎಷ್ಟೋ ಜನ, ಯಾಕಂದ್ರೆ ಪಾಪ ಅವ್ರು ಬದುಕಿದ್ದಾರೆ, ಇಲ್ಲದವ್ರು ಬದುಕಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಇದು ಸರಿಯಾಗಿ ಓದ್ದವ್ರು ಎಷ್ಟು ಅಪಾಯ ಉಂಟಿದ್ದರಿಂದ ಇದೆಲ್ಲೋ ಎಷ್ಟೋ ಜನ ರೀತಿ ಮಾಡಿ ಆಗಿದೆ. ಈಗಾಗಲೇ ತುಂಬಾ ಜನ ಆ ರೀತಿ ಒಂದು ವಂಚನೆ ಮಾಡೋ ಸಂಭವ ಇದೆ. ಇಂಥ ಅರ್ಥ ಭಗವದ್ಗೀತೆ ಹೇಳಿಬಿಟ್ರೆ ನಮ್ಮ ಆಧುನಿಕ ಕೋರ್ಟ್ಗಳಲ್ಲೂ ಭಗವದ್ಗೀತೆ ಬೈತಾರಾಗಿದೆ. ಭಗವದ್ಗೀತೆ ಹೇಳಿದೆ ಅಂತ ಕೇಳಿದ್ರೆ ಭಗವದ್ಗೀತೆ ಹೇಗೆ ಹೇಳ್ತಾ, ಭಗವದ್ಗೀತೆ ದೊಡ್ಡ ಗ್ರಂಥ ಅಲ್ಲ ಅಂತ ಹೇಳ್ಬಿಡ್ತಾರೆ. ಮತ್ತೇನು ಅರ್ಥ ಇದಕ್ಕೆ? ಈ ನಮಗೆ ತಮಾಷೆ ಅಂದ್ರೆ ಭಗವದ್ಗೀತೆ ದೊಡ್ಡದು, ಅದು ಪೂಜ್ಯ ಗ್ರಂಥ ಹೇಳುವವರಿಗೂ ಕೂಡ ಒಗಟು ಬಿಡಿಸಲಿಕ್ಕಾಗಿದ್ದಿಲ್ಲ, ಇದು ಆಶ್ಚರ್ಯ ಅಂತ ಕೇಳಿ. ಅದು ಪೂಜ್ಯ ಅಂತ ಗೊತ್ತಿದೆ, ಆದರೆ ಭಗವದ್ಗೀತೆ ಮಾತು ಹೇಳಿದೆ ಅಂತ ಗೊತ್ತಿದೆ. ಹೀಗೆ ಮಾತು ಒಪ್ಪಲಿಕ್ಕಾಗೋದಿಲ್ಲ ಅಂತಲೂ ಗೊತ್ತಿದೆ, ಮತ್ತೇನು ಅರ್ಥ ಹೇಳಬೇಕು ಅಂತ ಗೊತ್ತಾಗಲೇ ಇಲ್ಲ. ಈ ಅರ್ಥದಲ್ಲಿ ನೋಡಿದಾಗ ಮಧ್ವಾಚಾರ್ಯ ಗೀತಾಭಾಷ್ಯದ ಮಹತ್ವ ನಮಗೆ ಗೊತ್ತಾಗುತ್ತೆ. ಈ ಸಮಸ್ಯೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಿಡಿಸಿದ ಹಿರಿಮೆ ಮಧ್ವಾಚಾರ್ಯರದು. ಅವ್ರು ಹೇಳ್ತಾರೆ ಗೀತೆ ಶ್ಲೋಕ ಸರಿಯಾಗಿದೆ, ಆದರೆ ಹೇಗಿದೆ ಅಂದ್ರೆ ಹಾಗೇನೆ ಇದೆ, ಇರಬೇಕಾದ ರೀತಿಯಲ್ಲೇ ಇದೆ. ನಾವೆಲ್ಲ ಹೇಗೆ ಮಾಡ್ತಾ ಇದ್ದೇವೆ ಹಾಗೆ ಭಗವಂತ ಬರೆದಿದ್ದಾನೆ, ಅದರಲ್ಲಿ ಯಾವ ಗೊಂದಲವೇ ಇಲ್ಲ ಅಂತ ಆಚಾರ್ಯ ಹೇಳಿಬಿಟ್ಟು. ಅಲ್ಲಿ ಎಷ್ಟು ಗೊಂದಲ ಇದೆ ನೋಡಿದ್ರ? ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಕರ್ತವ್ಯ ಕರ್ಮದಲ್ಲಿ ಮಾತ್ರ ನಿನಗೆ ಅರ್ಹತೆ, ಫಲ ಕೇಳಿದ್ರೆ ಅಲ್ಲ ಅಂತ ಇದೆಯಲ್ಲ ಅಂತ ಕೇಳಿದ್ರೆ ಆಚಾರ್ಯ ಹೇಳ್ತಾರೆ ಅರ್ಥನೇ ಮಾಡಿಕೊಂಡಿಲ್ಲ ನೀವು ಅಂತ ಹೇಳಿ. ವೇದವಾದ ರಥ ಪಾರ್ಥ ಬಂತಲ್ಲ, ಹಾಗಾಗಿದೆ. ಈ ಗೀತಾವಾದ ರಥ ಆದಾಗಾಯ್ತು. ಭಗವದ್ಗೀತೆ ಸುಮ್ಮನೆ ಮೇಲಕ್ಕೆ ಓದಿದ್ದೇನೆ ಹೊರತು ಅರ್ಥ ಮಾಡಿಕೊಂಡಿಲ್ಲ ನೀವೀಗ. ಭಗವಂತ ಫಲ ಕೇಳಿಬೇಡಿ ಅಂತ ಹೇಳ್ತಾ ಇಲ್ಲ. ಮೊದಲ ಬಾರಿಗೆ ಶಾಕಿಂಗ್ ಆದ ಭಾಷೆ ಆಚಾರ್ಯರು ಬರುತ್ತೆ. ಭಗವದ್ಗೀತೆ ಹೇಳ್ತಾ ಇದೆ ಫಲ ಕೇಳಿಬೇಡಿ ಅಂತ ಭಗವಂತ ಹೇಳಲಿಲ್ಲ ಅಂತ ಆಚಾರ್ಯ ಹೇಳ್ಬಿಟ್ಟು. ಸ್ವಾಮಿಯಲ್ಲಿ ಇದೆಯಲ್ಲ ಫಲ ನೋಡಿ, ಅಲ್ಲಿ ಇದೆಯಲ್ಲ ಫಲ ಕೇಳಬೇಡಿ ಇದೆಯಲ್ಲ. ಆಚಾರ್ಯ ಹೇಳ್ತಾರೆ ನಿಮಗೆ ಅರ್ಥವಾಗಲಿಲ್ಲ, ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಎರಡು ಫಲಗಳುಂಟು. ಮಧ್ವಾಚಾರ್ಯ ಹೇಳಿದ್ರು ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಎರಡು ಫಲಗಳುಂಟು, ಒಂದು ಮುಖ್ಯ ಫಲ ಅಂತ ಒಂದು, ಅಮುಖ್ಯ ಫಲ ಅಂತ ಒಂದು. ಮುಖ್ಯ ಫಲ ಅಂತ ಒಂದಿದೆ, ಅಮುಖ್ಯ ಫಲ ಅಂತ ಒಂದಿದೆ. ಭಗವಂತ ಹೇಳ್ತಾ ಇದ್ದಾನೆ ಕರ್ಮಗಳನ್ನು ಮಾಡು, ಫಲವನ್ನು ಕೇಳು ಅಂತ ಭಗವಂತ ಹೇಳ್ತಾನೆ. ಫಲವನ್ನು ಕೇಳು, ಯಾವ ಫಲವನ್ನು ಕೇಳು, ಯಾವ ಫಲ ಮುಖ್ಯವಾದ ಫಲ ಇದೆ ಅದನ್ನು ಕೇಳಲೇಬೇಕು, ಕೇಳೇ ಕೇಳು ನೀನು ತಪ್ಪಲ್ಲ. ಆದರೆ ಯಾವುದನ್ನು ಕೇಳಬಾರದು ಅಂದರೆ ಅಮುಖ್ಯ ಫಲ ಇದೆಯಲ್ಲ, ಸೆಕೆಂಡರಿ ಫ್ರೂಟ್ ಇದೆಯಲ್ಲ, ಅದನ್ನು ಕೇಳಬೇಡ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಮ್ಗೆ ಎಷ್ಟು ಸುಲಭ ಪರಿಹಾರ ಆಯ್ತು ಈಗ. ಅಂದರೆ ಫಲವನ್ನು ಬೇಡ ಅಂತ ಭಗವಂತ ಹೇಳಿಲ್ಲ, ಅಮುಖ್ಯವಾದ ಫಲವನ್ನು ಕೇಳಬೇಡ ಅಂತ ಹೇಳ್ತಾ ಇದ್ದ. ಉದಾಹರಣೆಗೆ ಒಂದು ತಿಂಗಳು ಕೆಲಸ ಮಾಡ್ದ, ಸಂಬಳ ಕೇಳ್ದ, ಕೊಡಲಿಲ್ಲ ಅಂತ ತಿಳ್ಕೊಳ್ಳಿ. ಅವಾಗ ಏನು ಮಾಡ್ತಾನೆ ಅವನೀಗ? ಕೋರ್ಟ್ ಹೋಗ್ತಾನೆ, ಕೋರ್ಟ್ ವಿಚಾರಣೆ ಮಾಡಿ ಕೊನೆ ಸಂಬಳ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಕೊಡಲೇಬೇಕು ಅಂತ ಹೇಳಿ ಆರ್ಡರ್ ಬಂದೇ ಬಿಡುತ್ತದೆ, ಯಾರು ತಪ್ಪು ಅಂತ ಹೇಳೋದೇ ಇಲ್ಲ. ಆದರೆ ಅವನು ಏನು ಮಾಡ್ದ ಗೊತ್ತಾ? ಕೆಲಸ ಮಾಡ್ದ, ಸಂಬಳ ಕೊಡುತ್ತೆ ಸರ್ಕಾರ ಬಿಟ್ಟ, ಮಧ್ಯೆ ಏನು ಮಾಡಿಬಿಟ್ಟು ಗೊತ್ತಾ? ಜನರು ಕೆಲಸಕ್ಕೆ ಬರ್ತಾರಲ್ಲ, ನನಗೆ ಕೊಡಿ ಕೊಡಿ ಶುರು ಮಾಡ್ದ. ಈ ಫೈಲ್ ಮೂವ್ ಮಾಡ್ಸೋಕೆ ಎಷ್ಟು ಕೊಡಿ, ಸೈನ್ ಮಾಡೋಕೆ ಎಷ್ಟು ಕೊಡಿ ಅಂತ ಕೇಳಿದ. ಭಗವಂತ ಹೇಳ್ತಾನೆ ಇಂಥ ಫಲಗಳನ್ನು ಕೇಳೋದಕ್ಕೆ ಹೋಗಬೇಡ. ಅಂದರೆ ಇಷ್ಟೇ, ನೀನು ಯಾವಾಗಲೂ ಕೂಡ ಮಾಡಿದ ಕರ್ತವ್ಯ ಕರ್ಮಗಳನ್ನು ಮಾಡು, ಅದು ಬರತಕ್ಕಂಥ ಮುಖ್ಯವಾದ ಫಲವನ್ನು ಸ್ವೀಕಾರ ಮಾಡು, ಅಮುಖ್ಯ ಫಲಗಳನ್ನು ಮಾತ್ರ ನಿರಾಕರಣೆ ಮಾಡು ಅಂತ ಭಗವಂತ ಹೇಳಿದ. ಲೋಕ ದೃಷ್ಟಾಂತ ಹೇಳೋದಾದರೆ ನೀನು ಕೆಲಸ ಮಾಡು, ಸಂಬಳ ತಗೋ, ಈ ಜಿಂಬಳ ಅಂತಾರಲ್ಲ ಅದನ್ನು ಮಾತ್ರ ತಗೊಳ್ಳೋದಕ್ಕೆ ಹೋಗಬೇಡ ಅಂತ ಭಗವಂತ ಹೇಳಿದರು. ಅಂದರೆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ಉಪಾಯ ಭಗವಂತ ಹೇಳಿರೋದೀಗ, ನಾ ತಿಳ್ಕೊಂಡಿದ್ದು ಫಲ ಉಪವಾಸ ಬಿದ್ದು ಸಾಯಿ ಅಂತ ಭಗವಂತ ಹೇಳಿದ್ದಾರೆ ಅಂತ ಹೇಳಿದ್ರು. ಎಂಥ ಪ್ರಸಂಗ ಬರಲಿ ನಿಮಗೆ ಭ್ರಷ್ಟಾಚಾರ ಮಾಡೋ ಹಕ್ಕು ನಿಮಗಿಲ್ಲ. ಅಲ್ಲ ಸ್ವಾಮಿ, ಸಂಬಳ ಕೊಡದಿದ್ರೆ, ಆ ಸಂಬಳ ಸಾಕಾಗದಿದ್ರೆ, ನಮ್ಮ ಪ್ರಶ್ನೆ ಕೆಲವರು ಕೇಳಬಹುದು, ನಮ್ಮ ಸಂಬಳ ಸಾಕಾಗದಿದ್ರೆ ಅವಾಗ ಹೋರಾಡು, ನೀನು ಸಂಬಳಕ್ಕೋಸ್ಕರ ಹೋರಾಡು, ಸಾಕಾಗೋದಿಲ್ಲ ಅಂತ ಕೇಳು, ಸಾಕಾಗೋದಿಲ್ಲ ಅಂತ ಮೋಸ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಭಗವದ್ಗೀತೆಯ ಅರ್ಥ. ಕೆಲಸ ಮಾಡಿದವನಿಗೆ ಸಂಬಳ ಕೇಳೋ ಹಕ್ಕಿದೆ, ಆಚಾರ್ಯ ಬರೆದ ಅರ್ಥ ಇದು. ಕೆಲಸ ಮಾಡಿದವನಿಗೆ ಸಂಬಳ ಕೇಳೋ ಹಕ್ಕಿದೆ, ಆದರೆ ಆ ಸಂಬಳವನ್ನು ಬಿಟ್ಟು ಮತ್ತೊಂದನ್ನು ಕೇಳೋ ಹಕ್ಕು ಅವನಿಗಿಲ್ಲ. ಅದನ್ನು ಭಗವಂತ ಹೇಳ್ತಾ ಇದ್ದಾನೆ, ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮಾತು ಇನ್ನೂ ಅರ್ಥ ಮಾಡ್ಕೋಬೇಕು ನಾವು ಅದನ್ನು. ಆಗ ಅದು ನಿಜವಾದ ಅರ್ಥ ಏನಂತ ತಿಳಿಯಿ. ಕರ್ಮಗಳನ್ನು ಮಾಡಿ ಮುಖ್ಯ ಫಲವನ್ನು ಕೇಳಿ. ಅದು ಹೇಗೆ ಅಂದರೆ, ಯಾವುದೇ ಕರ್ಮಕ್ಕೂ ಮುಖ್ಯ ಫಲ ಏನು? ಅದಕ್ಕೆ ಉದಾಹರಣೆಗೆ ನಮ್ಮಲ್ಲಿ ಕೆಲವು ಅರ್ಥ ಆಗುತ್ತೆ. ಯಾವುದೋ ಮಧ್ಯರಾತ್ರಿಯಲ್ಲಿ ಊರಿಂದ ಬಂದಿಳಿದ, ರಿಕ್ಷೆ ಗುರ್ತು ಮಾಡಿದ, ಭಾರಿ ದೂರ ಒಂದು ಮನೆಗೆ ಹೋಗಿಳಿದ, ಆಮೇಲೆ ಏನಾಯ್ತು, ಅವನು ರಿಕ್ಷೆ ಜಗಳ ಶುರುವಾಯ್ತಾನೆ. ಆ ರಿಕ್ಷಾದ್ರೆ ಶುರು ಮಾಡಿದ, ಡಬಲ್ ಮೀಟರ್ ಕೊಡಿ, ಅಷ್ಟು ಕೊಡಿ, ಇಷ್ಟು ಕೊಡಿ ಅಂತ ಹೇಳಿದ. ಭಾರಿ ಸಿಟ್ಟು ಬಂತು. ಅವನು ಹೇಳಿದ, ನೋಡಯ್ಯ, ಮೀಟರ್ ಚಾರ್ಜ್ ಕೊಡ್ತೇನೆ, ಏನು ತಪ್ಪಲ್ಲ, ನೈಟ್ ಟೈಮು ಎಕ್ಸ್ಟ್ರಾನು ಕೊಡ್ತೇನೆ ತಪ್ಪಲ್ಲ, ನೀನು ಹುಚ್ಚಾಪಟ್ಟಿ ಕೇಳ್ತಿದ್ದೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳ್ತೇನೆ, ಈಗ ಹುಚ್ಚಾಪಟ್ಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಹೊರತು ನೀವು ದುಡ್ಡೇ ಕೊಡೋದಿಲ್ಲ ಅಂತ ಹೇಳೋದು ಸಾಧ್ಯ ಇಲ್ಲ. ದುಡ್ಡು ಕೊಡಲಿಕ್ಕೂ ಸಾಧ್ಯ ಉಂಟು, ಮತ್ತು ರಾತ್ರಿ ಆದರೆ ಹೆಚ್ಚು ಕೊಡಲಿಕ್ಕೂ ಸಾಧ್ಯ ಉಂಟು, ಆದರೆ ನೀವು ಬಾಯಿ ಬಂದಷ್ಟು ಕೇಳಿದ್ರೆ ಮಾತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ವಾದ ಮಾಡ್ತಿರೋ ರೀತಿ ಅದು. ಭಗವಂತ ಹೇಳ್ತಾನೆ, ನೀವು ಕೆಲಸವನ್ನು ಮಾಡಿ, ಕೆಲಸ ಮುಖ್ಯವಾದ ಫಲ ಎಷ್ಟಿದೆಯೋ ಅಷ್ಟು ಕೇಳಿ ತಗೊಂಡ್ಬಿಡಿ. ಆಮೇಲೆ ಏನಾಯಿತು, ಹುಚ್ಚಾಪಟ್ಟೆ ಜಗಳ ಆಯಿತು, ಕೊನೆಗೆ ಏನು ಮಾಡಿದ ಅವನು, ಎಲ್ಲ ಬರೀ ತೀರ್ಮಾನ ಬಂದು ಏನೋ ಒಂದು ಸ್ಥಿತಿ ಬಂದು ಕೊನೆಗೆ ಬೈಕೊಂಡು ಇನ್ನೇ ಮಾಡಾಗಿಲ್ವಲ್ಲ, ಅಡ್ಡ ಬಿಡ್ತೀನಿ ಕೂತ್ಕೊಂಡ ಗಲಾಟೆ ಮಾಡಿದ. ಆಯಿತು, ಅದು ಕೊಟ್ಟ, ಒಂದು 20 ಕೊಡಲಿ 100 ರೂಪಾಯಿ ಕಳೆದು ಕೊಟ್ಟುಬಿಟ್ಟ. ಆಮೇಲೆ ಅಂದವನು, ಸರ್ ವಿಶ್ವಾಸ ಇರಲಿ ಸಾರ್ ಅಂದ, ಕಪಾಳಕ್ಕೆ ಆಗ್ತೇನೆ ನೋಡು ಅಂತ. ಇದೆಲ್ಲ ಮಾಡಿ ವಿಶ್ವಾಸ ಬೇರೆ ಕೇಳಿದ, ನನಗೆ ಕೆಟೌಟ್ ಅಂತ ಹೇಳಿಬಿಡ್ತಾರೆ. ವಿಶ್ವಾಸ ಹಾಕ್ಬೇಕು, ನನಗೆ ಪ್ರಾಣ ತೆಗೆದಿದೆ ಎಷ್ಟೊತ್ತು ಕೂಡ ಹೋಗು ಅಂತ ಹೇಳಿಬಿಡ್ತಾರೆ. ಆಮೇಲೆ ಇನ್ನೊಂದು ಸರ್ತಿ ಏನಾಯ್ತು, ಇನ್ನೊಬ್ಬ ಪಾಪ, ಅದೇ ರೀತಿ ಪ್ರಸಂಗನೇ, ರಾತ್ರಿ 12 ಗಂಟೆ ಸಮಯನೇ, ಅದೇ ರೀತಿ ದೂರಕ್ಕೇನೆ ಹೋದ, ಇಳಿಸಿದ, ಕೇಳಿದ ಎಷ್ಟೊತ್ತಿಗೆ, ಸ್ವಾಮಿ ಎಷ್ಟಿದೆ ಅಷ್ಟು ಕೊಟ್ಬಿಡಿ ಸಾಕು ಅಂತ ಹೇಳಿದ. ಭಾರಿ ಖುಷಿ ಆಯ್ತು ಅವನೇ, ಪಾಪ ಎಷ್ಟಿದೆ ಅಷ್ಟೇ, ಹೆಚ್ಚು ಒಂಚೂರು ಹೆಚ್ಚಿಸ್ಕೊಳ್ಳಿಲ್ಲ, ಚೇಂಜ್ ಅವನೇ ಕೊಟ್ಟುಬಿಟ್ಟ. ಭಾರಿ ಆಶ್ಚರ್ಯ ಆಯ್ತು ಅವನಿಗೆ. ನಿನ್ನ ಹೆಸರೇನಯ್ಯ ಅಂತ ಕೇಳಿದಂತ, ಹೆಸರೇನೆಂದು, ಅವಾಗ ನನ್ನ ಹೆಸರು ಇದು ಅಂತ ಹೇಳಿದ. ಭಾರಿ ಸಂತೋಷ ಆಯ್ತಯ್ಯ, ದೇವ್ರು ಚೆನ್ನಾಗಿಟ್ಟಿರಲಿ ಅಂತ ಹೇಳಿದ. ಸ್ವಾಮಿನ ವಿಶ್ವಾಸ ಇರಲಿ ಅಂತ ಹೇಳಿದ. ಅವಶ್ಯ ಇರುತ್ತಪ್ಪ ಅಂತ ಹೇಳಿದ. ಅವಶ್ಯ ಅದಕ್ಕೆ ಅವ್ನು ಜಗಳಾಡಿಲ್ಲ, ಈಗ ಏನು ಬೇಕೋ ಅದನ್ನ ಅಷ್ಟೇ ಕೇಳಿದ್ದಾರೆ. ತಮಾಷೆ ಅಂದ್ರೆ ಏನು ಗೊತ್ತಾ, ದುಡ್ಡು ಕೊಟ್ಟು ದುಡ್ಡು ಹೊರಟೋಯ್ತು, ಅವನು ಕೊಟ್ಟ ದುಡ್ಡು ಇವನು ಜೇಬಿಂದನ ಹೋಯ್ತು, ಅವನು ಖರ್ಚು ಮಾಡ್ಕೊಂಡ್ಬಿಟ್ಟ. ಆದರೆ ಅವನು ಕರ್ಕೊಂಡು ಬಂದ ಕೃತಜ್ಞತೆ ಇದೆಯಲ್ಲ, ಹಾಗೆ ಉಳ್ಕೊಂಡ್ಬಿಡ್ತೀವಿ ತಲೆಯೊಳಗೆ. ಇದು ಹಾಗೆ ಉಳ್ಕೊಂಡ್ಬಿಡ್ತು. ಅವನು ಅಷ್ಟೇ, ಅಷ್ಟೊತ್ತಿನಲ್ಲಿ ಪಾಪ ಕರ್ಕೊಂಡೋಗಿ ಎಷ್ಟು ಒಳ್ಳೆ ಮಾತಾಡಿದ್ರು, ಪಾಪ ನನ್ನ ಹೆಸರು ಕೇಳಿದ್ರು, ವಿಶ್ವಾಸ ಇರಲಿ ಅಂತ ಹೇಳಿದ್ರು ಅಂತ ಇವನು ನೆನೆಸ್ಕೊಂಡ. ದುಡ್ಡಿನ ವ್ಯವಹಾರ ಮುಗಿದೋಯ್ ತಲೆಗೆ, ವಿಶ್ವಾಸದ ವ್ಯವಹಾರ ಶಾಶ್ವತ ಉಳ್ಕೊಂಡ್ಬಿಡು. ಇದು ಮುಖ್ಯವಾದದ್ದು. ಇದು ಒಂದು ಆ ಕೆಲಸ ಹೊರಟೋಯ್ತು, ವಿಶ್ವಾಸ ಮಾತ್ರ ಉಳ್ಕೊಂಡು. ಇಷ್ಟೆಲ್ಲ ಮಾಡಿ ಉಳ್ಕೊಂಡಿದ್ದೇನಾಗ, ವಿಶ್ವಾಸ ಒಂದು ಮುಖ್ಯ ಫಲ, ಹಣಕಾಸುಗಳು ಅಮುಖ್ಯ ಫಲ. ಅದಕ್ಕೆ ಏನೇ ಕೆಲಸ ಮಾಡಿದರೂ ಕೂಡ ವಿಶ್ವಾಸ ಇದೆಯಲ್ಲ, ಅದಕ್ಕೆ ಧಕ್ಕೆ ಬರದಂತೆ ಕೆಲಸ ಮಾಡಬೇಕೇ ಹೊರತು ಈ ಅಮುಖ್ಯವಾದ ಪದಾರ್ಥ ಬಿಟ್ಟು ಬಿಡಬೇಕು. ಇವತ್ತು ಅಲ್ಲಿ ತಪ್ತಾ ಇದ್ದೇವೆ ನಾವು. ನಿಜವಾದ ಅರ್ಥದಲ್ಲಿ ವಿಶ್ವಾಸವನ್ನು ಕೇಳೋ ಹಕ್ಕು ಯಾವಾಗ ನಮಗೆ, ವಿಶ್ವಾಸ ಇರಲಿ ಅಂತ ಕೇಳಿದ್ರೆ ಯಾವಾಗ ಹಕ್ಕು ಬರುತ್ತೆ ಗೊತ್ತಾ? ದುರಾಸೆ ಪಡೆದೇ ಹೋದಾಗ ವಿಶ್ವಾಸ ಅಂದ್ರೆ ಅರ್ಥ ಇದೆ. ಅದಕ್ಕೆ ಹುಚ್ಚಾಬಟ್ಟೆ ಜಗಳ ಮಾಡಿ ಎಲ್ಲ ಕೆಲಸ ಕೇಳ ವಿಶ್ವಾಸ ಇರಲಿ ಅಂತ ಕೇಳಿದ್ರೆ ಗಟೌಟ್ ಅಂತಾನೆ ವಿಶ್ವಾಸ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಮಾತು ಅರ್ಥ ಮಾಡಿಕೊಂಡ್ರೆ ನಾವು ಈ ಮಾತು ಎಲ್ಲಿ ಹೋಗುತ್ತೆ ಯೋಚನೆ ಮಾಡಿದ್ರೆ. ಯಜ್ಞ ಮಾಡಿ, ಯಾಗ ಮಾಡಿ, ಭಗವಂತನಿಗೆ ಅರ್ಪಿಸಿ, ಎಲ್ಲ ಸರಿ. ಆದರೆ ಭಗವಂತನಲ್ಲಿ ಏನು ಕೇಳಬೇಕು ಅಂತ ಮುಂದಿನ ಪ್ರಶ್ನೆ. ಫಲ ಕೇಳಬಹುದು ಅಂತ ಹೇಳಿಬಿಟ್ರಲ್ಲ, ಏನು ಕೇಳಬಹುದು ಹಾಗಿದ್ರೆ? ಫಲ ಕೇಳಬಹುದು ಅಂತ ಹೇಳಿದ್ರೆ ಅದಕ್ಕೆ ನಾವು ಕೇಳ್ತೇವೆ. ಅದಕ್ಕೆ ಹೇಳ್ತಾರೆ, ಅದಲ್ಲ, ಭಗವಂತನಲ್ಲಿ ಫಲವನ್ನು ಕೇಳಿ, ಮಧ್ವಾಚಾರ್ಯ ಬರೀತಾರೆ, ಫಲವನ್ನು ಕೇಳಿ ಏನು ಫಲ ಕೇಳಬೇಕು ಗೊತ್ತಾ? ಅಥೋ ಜ್ಞಾನಭಕ್ತಿಯಾದಿ ಪ್ರಾರ್ಥನಾ ಸರ್ವದಾ ಕಾರ್ಯ. ಭಗವಂತ, ನಿನ್ನ ವಿಷಯ ನಮಗೆ ಜ್ಞಾನ ಕೊಡು, ಭಕ್ತಿ ಕೊಡು, ಈ ಸಂಸಾರದ ಬಿಡುಗಡೆ ಕೊಡು, ಇದನ್ನು ಕೇಳು, ಏನೂ ತಪ್ಪಿಲ್ಲ ಅಂತ ಭಗವಂತ ಹೇಳಿದೆ. ಏನೇನೂ ತಪ್ಪಿಲ್ಲ, ಅವಶ್ಯವಾಗಿ ಕೇಳು ಅಂತ. ಯಾವುದು ಕೇಳಬಾರದು? ಅದೇ ನಾವು ಏನು ಕೇಳ್ತಾ ಇದ್ದೀವಿ ಅದನ್ನೇ ಕೇಳಬಾರದು. ಏನು ಕೇಳ್ತೇವೆ ನಾವೀಗ? ಪುತ್ರ ಪೌತ್ರ ಆರೋಗ್ಯ ಐಶ್ವರ್ಯ ಆರೋಗ್ಯ ಅಭಿವೃದ್ಧಿ ರಸ್ತು, ಇದನ್ನು ಕೇಳಬೇಡ ಅಂತ ಭಗವಂತ ಹೇಳ್ತಿರೋದು ಈಗಾಗಲೇ. ತಮಾಷೆ, ಅದನ್ನೇ ನಾವು ಕೇಳ್ಕೊಂಡು ಒದ್ದಾಡ್ತಿರೋದು. ಇಷ್ಟದೊಂದು ಸಾರ್ಪಾಲಿ ವಾಸಿ ಪಾಪ 20 ರೂಪಾಯಿ ಬಂದು 100 ರೂಪಾಯಿ ಕೇಳಿದ್ದಾನಷ್ಟೇ. ನಾವು 5 ರೂಪಾಯಿಗೆ ಏನೇನು ಕೇಳ್ತೇವೆ ಅಂತ ಲೆಕ್ಕ ಹಾಕಿಬಿಟ್ರೆ ರಿಕ್ಷಾದವನು ಭಾರಿ ಸಭ್ಯಸ್ಥರಾಗಿಬಿಡ್ತಾರೆ. ಇವತ್ತು 5 ರೂಪಾಯಿ 10 ರೂಪಾಯಿ ಸೇವೆಗೆ ಪುತ್ರ ಪೌತ್ರ ಆಯುಹು ಆರೋಗ್ಯ ಐಶ್ವರ್ಯ ವೃದ್ಧಿ ಎಲ್ಲ ಅಭಿವೃದ್ಧಿ ಆಗಬೇಕತ್ತೆ. ಮತ್ತೆ ಏನು ಹಣೆ ಬಾರ 5 ರೂಪಾಯಿ 10 ರೂಪಾಯಿಗೆಲ್ಲ ಕೇಳಿಬಿಟ್ರೆ ರಿಕ್ಷಾದವರು ಕೋಟಿ ಕೋಟಿ ಪಾಲಿವಾಸಿ ಆಗ್ತಾರೆ. ಸತ್ಯನಾರಾಯಣ ಪೂಜೆ ಮಾಡಿಸೋದೇ ಅಪರೂಪ ಪಾಪ. ಇವನು ಇಷ್ಟು ಫಲ, ರಾಯರ ಸೇವೆಗೆ ಇಷ್ಟು ಫಲ, ತಿರುಪತಿ ಶ್ರೀನಿವಾಸನಿಗೆ ಇಷ್ಟು ಫಲ, ಉಡುಪಿಗಸ್ತನಿಗೆ ಫಲ ಕೇಳಕ್ ಶುರು ಮಾಡಿಬಿಟ್ರೆ ಅದನ್ನ ಬೇಡ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನೀವು ಕರ್ಮಗಳನ್ನು ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿ ಫಲದ ಸೆಕೆಂಡರಿ ಪುರುಷ ಅದನ್ನು ಬಿಟ್ಟುಬಿಡಿ, ನನ್ನಲ್ಲಿ ಭಕ್ತಿ ಕೊಡುವಂತ ಅದು ವಿಶ್ವಾಸ ಅಂದ್ರೆ ಅದೇನೆ ವಿಶ್ವಾಸ ಇರಲಿ ಅಂತ ಕೇಳಿದನಲ್ಲ ದೇವರೇ, ಇಷ್ಟೆಲ್ಲ ಮಾಡಿದ್ದೇನೆ, ನೀನು ಹೇಳಿದ್ದು ಅಂತ ಮಾಡಿದ್ದೇನೆ, ಅನುಗ್ರಹ ಮಾಡು ಸಾಕು, ಇನ್ನೇನು ಬೇಡ. ಇದೇ ಮಾತನ್ನ ಪ್ರಹ್ಲಾದ ಕೇಳ್ತಾನವ ನಮಗೆ ಅರ್ಥ ಆಗುತ್ತೆ. ನರಸಿಂಹದೇವರು ಪ್ರತ್ಯಕ್ಷರಾಗಿದ್ದಾರೆ, ಹಿರಣ್ಯಕಶಿಪನ ಭಗವಂತ ಕೊಂದು ಹಾಕಿದ್ದಾನೆ, ಪ್ರಹ್ಲಾದ ಒಳ್ಳೆ ಸ್ತೋತ್ರ ಮಾಡ್ತಾನೆ. ಆಗ ನರಸಿಂಹದೇವರು ಕೇಳ್ತಾರೆ, ಪ್ರಹ್ಲಾದ ನೀನು ಏನ್ ಬರಬೇಕು ಕೇಳಿಕೋ ಅಂತ ಕೇಳ್ತಾನೆ. ಏನ್ ಬರಬೇಕು ಕೇಳಿಕೋ, ಇದೇ ಗೀತೆಯ ಶ್ಲೋಕಕ್ಕೆ ನೇರವಾಗಿರ್ತಕ್ಕಂಥ ಸಂಬಂಧ. ಕಷ್ಟ ಪ್ರಹ್ಲಾದ ಕೇಳ್ತಾನೆ, ಹೇಳ್ತಾನೆ ಪ್ರಹ್ಲಾದ,